ಪ್ರಜಾಪತೇ ತಸ್ಮೈ ಸರ್ವತಃ ಪರಮಾಯತೇ ಸರ್ವ ಪ್ರಾಣಿ ಹೃದಿಸ್ಥಾಯ ವಾಮನಾಯ ನಮೋ ನಮಃ. ಶೀ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ನಮಾತ್ಮಾತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂಣಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಯೇನುಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ನ ಭಾತಿ ವಾ. ಅದಕ್ಕೆಲ್ಲ ಭಾಷೆ ಆಗಬೇಕಾಯ್ತು, ಆಯ್ತಲ್ಲ ಸ್ವಲ್ಪ ಆಗಿತ್ತು. ಸ್ವತಂತ್ರತ್ವಾತ್ ಜೀವೇಭ್ಯ ಪುರುಷೋತ್ತಮ ಅಸ್ವತಂತ್ರಸ್ಯ ಜೀವಸ್ಯ ದುಃಖೈರ್ನೈವ ಹಿ ಲಿಪ್ಯತೆ ಚೇತನಾಭಾಸಕೋ ಜೀವ ಪರಮಶ್ಚೇತನೋ ಹರಿ. ಸ್ವತಂತ್ರತ್ವಾತ್ ಸ್ವತಂತ್ರೋ ಹಿ ನೈವ ದೋಷೇಣ ಲಿಪ್ಯತೆ. ಸ್ವತಂತ್ರನಾದವನಿಗೆ ದೋಷ ಲೇಪ ಇಲ್ಲ, ಅದರಿಂದಾಗಿಯೇ ಪರಮಾತ್ಮನಿಗೆ ಜೀವನ ಒಡಗಿದ್ರೂ ಸಹ ಜೀವನಿಗೆ ಆಗತಕ್ಕಂತಹ ಸುಖ ದುಃಖಾದಿಗಳ ಅನುಭವ ಸರ್ವಥಾ ಆಗೋದಿಲ್ಲ ಅಂಥೇಳಿ. ಸ ಏಕಏವ ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಒಳಗೆ ಅಂತರ್ಯಾಮಿ ಆಗಿರಲಿಕ್ಕೆ ಸಾಧ್ಯ ದೇವರಿಗೊಂದೇನೆ. ಸ ಏಕಏವ ವಾಯುದೇವರು ಕೂಡ ಸ್ವಾಮಿನ ಸರ್ವಾಂತರಾತ್ಮನ್ ಅಂತ ಹೇಳ್ತೇವೆ, ಆದರೆ ಪರಮಾತ್ಮ ವಾಯುದೇವರು ಒಳಗೂ ಇರೋದರಿಂದಾಗಿಯೇ ಮತ್ತು ಮಹಾಲಕ್ಷ್ಮಿ ಒಳಗಿರೋದ್ರಾಗಿಯೇ ಅವನೊಬ್ಬನೇ ಸರ್ವಭೂತಾಂತರಾತ್ಮ. ಕೆಲವು ಭೂತಾಂತರಾತ್ಮನ ಕೆಲವರು ಆಗಬಹುದು, ಸರ್ವಭೂತಾಂತರಾತ್ಮನಾಗಬೇಕು ದೇವರೇ ಆಗಬೇಕು. ತಸ್ಯ ರೂಪಂ ರೂಪಂ ಪ್ರತಿರೂಪಾಖ್ಯೋ ಜೀವೋ ಬಭೂವಾ ಬಹಿಶ್ಚಾಸೋ ಪರಮಾತ್ಮನಃ ನಿತರಾಂ ಭಿನ್ನ. ಈ ಪ್ರತಿರೂಪ ಅನ್ನೋದು ಬಹಿ ಅಂದ್ರೇನು, ಹೊರಗಿರೋದು ಅಂದರೆ ಭಿನ್ನವಾದದ್ದು. ಪರತಂತ್ರತ್ವ, ಪರತಂತ್ರತ್ವ ದೊಡ್ಡ ಕಾರಣ. ಸ್ವತಂತ್ರನಾದ ಪರಮಾತ್ಮ ಬಿಂಬ, ಪರತಂತ್ರನಾದ ಜೀವ ಅವನು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬಗಳಿಗೆ ಭೇದನೆ ಹೊರತು ಎಂದೂ ಐಕ್ಯ ಇಲ್ಲ. ಏನು ಹಾಂ, ವಾಯುದೇವರಿದ್ದಾರೆ ಹಾಂ, ಅದೇನ ಅಂತರಾತ್ಮ ಅಲ್ಲ, ದೇಹದೊಳಗೆ ಹೋದ್ರೆ ಅಷ್ಟೇ, ಜೀವನೊಳಗೆ ಹೋಗ್ಬೇಕು ಗೊತ್ತಾಯ್ತು. ದೇಹದೊಳಗೆ ಹೋಗೋದು ಬೇರೆ, ಜೀವನೊಳಗೆ ಹೋಗೋದು ಬೇರೆ. ಆ ರೀತಿ ಅಂತರ್ಯಾಮಿತ್ವ ಬೇರೆಯವರಿಗಿಲ್ಲ. ದೇವತೆಗಳು ದೊಡ್ಡ ಬಿಂಬರೂಪಾದ ದೇವತೆಗಳಿಗೆ ಅದಿದೆ, ಆದರೆ ಸರ್ವಾಂತರಾತ್ಮತ್ವ ಜೀವಗಳಲ್ಲಿ ಎಲ್ಲರಲ್ಲೂ ತೊಗೊಂಡಾಗ ವಾಯುದೇವರಿಗೆ, ಅವರ ಮೇಲೆ ಮಹಾಲಕ್ಷ್ಮಿಗೆ, ಅವರ ಮೇಲೆ ಪೂರ್ತಿ ಸರ್ವಾಂತರಾತ್ಮಾತ್ಮ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರಿಗೆ ಒಂದೇ, ಹುಡುಗ ರಿಲೇಟಿವ್ ಅವ್ರಿಗೆ ಅಬ್ಸಲ್ಯೂಟ್. ಪರ ಸ್ವರೂಪದಲ್ಲಲ್ಲ, ಅದು ದೇಹದೊಳಗೆ ಅಷ್ಟೇ. ಒಂದು ಮನೆಯೊಳಗೆ ಇಬ್ಬರು ಇದ್ದರೆ ಹಾಗೋ ಹಾಗೆ ಹಾಂ. ಯಾವುದು ಹೌದು ಹಾಂ ಹೌದು, ಈಕ್ವಲ್ ಹೇಗಾಯ್ತು? ಈಗ ಉದಾಹರಣೆಗೆ ಒಬ್ಬ ಅಧಿಕಾರಿ ಹೇಳ್ತಾರೆ, ಅವನು ಕೇಳ್ತಾನೆ, ಈಕ್ವಲ್ ಹೇಗಾಯಿತು? ಹೇಳೋನು ಸ್ವಾಮಿ ಆದ, ಕೇಳೋನು ಇವನಾದ. ಅದೇ ರೀತಿಯೇ ಬಿಂಬ ಕ್ರಿಯೆನೇ ಆಗಿ, ಬಿಂಬ ಕೈ ಎತ್ತಿತ್ತು ಕರ್ಣಿ ಮುಂದೆ ನಿಂತ್ಕೊಂಡು, ಗೊತ್ತಾಯ್ತಿಲ್ಲ, ಅದು ಕೈ ಎತ್ತಿತ್ತು. ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯ ಎಲ್ಲಿದೆ? ಅದಕ್ಕೆ ಆ ಕ್ರಿಯೆ ನೋಡೋದಕ್ಕೆ ಒಂದೇ ರೀತಿ ಕಂಡ್ರು ಕೂಡ ಸ್ವಾಮಿತ್ವ ಇರೋದು ಇಲ್ಲಿ ಅಲ್ಲಿಲ್ಲ, ಮತ್ತು ಕೈ ಇಳಿಸೋ ಇಳಿಸೋಕ್ಕೆ ಬರಲ್ಲ. ಅದಕ್ಕೆ ಈ ಸ್ವಾತಂತ್ರ್ಯ ಎತ್ತಿದ್ರೆ ಎತ್ತಿದ್ದಕ್ಕೆ ಎತ್ತಲಕ್ಕೂ ಬರೋಗು, ಎತ್ತಿಗೆ ಇಳಿಸ್ಲಕ್ಕೂ ಬರೋಗು, ಇಳಿಸಿದ ತಕ್ಷಣ ಮತ್ತೆ ಇಳಿಸುತ್ತೆ. ಆದ್ದರಿಂದ ಕ್ರಿಯಾ ಸಾಮ್ಯ ಇದೆ ಹೊರತು ಐಕ್ಯ ಇಲ್ಲ. ಐಕ್ಯ ಬೇರೆ, ಸಾಮ್ಯ ಬೇರೆ. ಸಾಮ್ಯ ಕೂಡ ಎಂಥದ್ದು? ಕಿಂಚಿತ್ ಸಾಮ್ಯ, ಪೂರ್ತಿ ಸಾಮ್ಯ ಅಲ್ಲ, ಕಿಂಚಿತ್ ಸಾಮ್ಯ. ಆದಿನ್ಯ ಮಾತ್ರ 100%. ಇತ್ಯಾದಿ ವದ ಅನಾದಿತ್ವಾಪೇಕ್ಷೆಯ ಆತ್ಮೇ ವೇದಮಗ್ರೆ ಆಸೀತ್. ಜೀವನಿಗೆ ಎಲ್ಲಾದರೂ ನಾವು ಎಲ್ಲ ಕಾಲಕ್ಕಿದ್ದಾನೆ ಅಂತ ಹೇಳಿದರೆ ಅನಾದಿ ಅಂತ ಅರ್ಥನೇ ಹೊರತು ಸ್ವತಂತ್ರ ಅಂತ ಅರ್ಥ ಅಲ್ಲ. ಆತ್ಮನಿಷ್ಠಂ ಹರಿಂ ಜಾನನ್ ಮುಚ್ಚತೆ ನಾತ್ರ ಸಂಶಯ ಜೀವೈಕ್ಯೇನ ತುತಂ ಧ್ಯಾಯನ್ ತಮಸ್ಯಂಧೇ ಪತೆ ಧ್ರುವಂ ಇತಿ ಚ. ಆತ್ಮನಿಷ್ಠಂ ಹರಿಂ ಹರಿಂ ಜಾನನ್, ಆತ್ಮನಿಷ್ಠಂ ತನ್ನ ಒಳಗೆ ಇದ್ದಾನೆ ಅಂತೇಳಿ ಹರಿಯನ್ನು ತಿಳ್ಕೊಂಡ್ರೆ ಮುಚ್ಚತೆ ನಾತ್ರ ಸಂಶಯ, ಮುಕ್ತನಾಗ್ತಾನೆ, ಆ ಬಗ್ಗೆ ಸಂಶಯವೇ ಬೇಡ. ಜೀವೈಕ್ಯೇನತು ತಮ್ ಧ್ಯಾಯನ್, ಇನ್ನು ಜೀವನೊಂದಿಗೆ ಐಕ್ಯವನ್ನು ತಿಳ್ಕೊಂಡು ಧ್ಯಾನ ಮಾಡಿಬಿಟ್ರೆ ತಮಸ್ಸಂಧೇ ಪತೇ ಧ್ರುವಂ, ಅಂಧನ ತಮಸ್ಸಿನಲ್ಲೇ ಬಿಡ್ತಾನೆ, ಬರೀ ಬಿಡ್ತಾನಲ್ಲ, ಧ್ರುವಂ ಬಿದ್ದೇ ಬಿಡ್ತಾನೆ ಅಂತ ಹೇಳಿ ಖಚಿತವಾಗಿ ಹೇಳಿದ್ರು. ಇತಿ ಚ ಅಂದರೆ ಭೇದದಿಂದನೇ, ಭೇದ ಜ್ಞಾನದಿಂದನೇ ಮೋಕ್ಷ, ಐಕ್ಯ ಜ್ಞಾನದಿಂದ ಅಲ್ಲ. ಬರೀ ಭೇದ ಜ್ಞಾನ ಆಗಬಾರದು, ಸರ್ವೋತ್ತಮತ್ವೇನ ಭೇದ ಜ್ಞಾನ ಆಗಬೇಕು, ಅದು ಕೂಡ ಎಲ್ಲೋ ಆಗಬಾರದು, ತನ್ನ ಬಿಂಬರೂಪಿ ಅಂತ ತಿಳ್ಕೊಂಡೇ ಮಾಡಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಏತದೇವ ಭಗವದ್ ರೂಪಂ ಪರಮಂ ಸುಖಂ ಜ್ಞಾನಿ ಸುಖಂತು ತದ್ ವಿಪ್ಲುಣ್ ಮಾತ್ರಂ. ದೇವರ ಸುಖ ಇದೆಯಲ್ಲ, ಆ ಸುಖಕ್ಕೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಒಂದೇ ವಂದ್ಯಂ ಸದಾನಂದಂ, ದೇವರ ಸುಖಕ್ಕೂ ಜೀವನ ಸುಖಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಅದಕ್ಕೆ ಅನಿರ್ದೇಶ್ಯಂ ಪರಮಂ ಸುಖಂ. ಅನಿರ್ದೇಶ್ಯ ಅಂದ್ರೇನು? ಇಷ್ಟೊಂದು ಹೇಳಲಿಕ್ಕೆ ಬರೋದಿಲ್ಲ. ನಿರ್ದೇಶನ ಮಾಡೋದು ತೋರಿಸೋದು. ಅನಿರ್ ತೋರಿಸಲಿಕ್ಕೆ ಆಗದಷ್ಟು ಆನಂದ ದೇವರಲ್ಲಿದೆ. ಪರಮಾನಂದ ಪರಮ ಸುಖ ಅಂದರೆ ದೇವರದೇನೆ. ನಮಗೆ ಎಷ್ಟೇ ಸುಖ ಆದರೂ ಕೂಡ ದೇವರ ಸುಖದ ಮುಂದೆ ಎಂಥ ಸುಖ ಅದು? ಜ್ಞಾನಿ ಸುಖ ಅಂತೂ ತದ್ವಿಪ್ಲುಣ್ ಮಾತ್ರ. ಜ್ಞಾನಿ ಸುಖ ಅನ್ನೋದು ಒಂದು ಹನಿ ಇದ್ದಾಗ ಲೆಕ್ಕ. ಪರಮಾತ್ಮ ಪರಿಪೂರ್ಣ ಗುಣಾರ್ಣವ. ಅವನ ಆನಂದ ಅನ್ನೋದು ಸಮುದ್ರದ ಆನಂದ, ಆಕಾಶದ ಆನಂದ. ಆದರೆ ಜೀವರ ಆನಂದ ಅನ್ನೋದು ಹನಿ ಇದ್ದ ಬಿಂದು ಮಾತ್ರ ಸುಖ ಅಷ್ಟೇ, ಹೊರತು ಹೆಚ್ಚಿಲ್ಲ. ಫಸ್ಟ್ ರ್ಯಾಂಕ್ ಬಂದವನು ಆನಂದ ಆಗಿರ್ತದೆ, ಬರೀ ಜಸ್ಟ್ ಪಾಸ್ ಆದವನು ಆನಂದ ಆಗಿರ್ತದೆ, ಆನಂದಲ್ಲೇ ತಾರತಮ್ಯ ಇದೆ. ಸೆಕೆಂಡ್ ಅಟೆಂಪ್ಟ್ ಪಾಸ್ ಆದವನು ಆನಂದ ಆಗಿರ್ತದೆ, ಥರ್ಡ್ ಅಟೆಂಪ್ಟ್ ಆನಂದ ಕಡಿಮೆ ಆಗ್ತಾ ಹೋಗ್ತದೆ. ಆ ದೃಷ್ಟಿಯಿಂದ ಅಬ್ಸಲ್ಯೂಟ್ ಆನಂದ ಅಂತ ಹೇಳಿದರೆ ದೇವರದು, ಪರಿಪೂರ್ಣ ಆನಂದ ದೇವರದು. ಅದಕ್ಕೆ ಸದಾನಂದಂ ಅಂತ ಹೇಳಬೇಕಾದ್ರೆ ದೇವರ ಆನಂದದ ವೈಶಿಷ್ಟ್ಯ ಅದು. ಸತ್ ಅಂದರೆ ಉತ್ತಮ ಅಂತ ಅರ್ಥ. ಸಚ್ಛಬ್ದ ಉತ್ತಮಂ ಬ್ರೂಯಾತ್. ದೇವರ ಆನಂದಷ್ಟು ಆನಂದ ಜೀವರಿಗಿಲ್ಲ. ಆದ್ದರಿಂದಾಗಿಯೇ ವಿಪ್ಲುಣ್ ಮಾತ್ರಂ, ಬರೀ ಒಂದು ಹನಿ ಇದ್ದಷ್ಟು ಮಾತ್ರ. ವಿಪ್ಲುಟ್ ಅಂದರೆ ಹನಿ. ಬ್ರಹ್ಮಾದೀನಾಂಚ ಮುಕ್ತಾನಾಂ ಸುಖಂ ವಿಷ್ಣು ಸುಖಸ್ಯತು ಪ್ರತಿಬಿಂಬಸ್ಯತು ಪ್ರತಿಬಿಂಬಸ್ತು ವಿಪ್ಲುಟ್ಕೋ ವಿಷ್ಣೋರೇವ ಪರಂ ಸುಖಂ. ಅದು ಹೇಳಿ ಆಧಾರ ಕೊಟ್ಟರು ಅದಕ್ಕೆ. ಅದು ಜ್ಞಾನಿ ಸುಖಂತೂ ತದ್ವಿಪ್ಲು ಇದೆಲ್ಲ ಆಚಾರ್ಯರ ಮಾತು. ಅದಕ್ಕೆ ಆಧಾರ ಕೊಡ್ತಾರೆ ಬ್ರಹ್ಮಾದಿ. ಆನಂದ ಸಾಮ್ಯ ಹೇಳೋರಿಗೆ ಉತ್ತರ ಇದು. ಆನಂದ ಸಾಮ್ಯ ಹೇಳ್ತಾರೆ, ಎಲ್ಲಿ ದೇವರ ಆನಂದ, ಎಲ್ಲಿ ಜೀವರ ಆನಂದ, ಸಾಮ್ಯ ಹೇಳಕ್ಕೆ ಬರುತ್ತೆ ಅದಕ್ಕೆ. ಬ್ರಹ್ಮಾದೀನಾಂಚ ಮುಕ್ತಾನಾಂ ಸುಖಂ ವಿಷ್ಣು ಸುಖಸ್ಯತು ಪ್ರತಿಬಿಂಬಸ್ತು ವಿಪ್ಲುಟ್ಕೋ ವಿಷ್ಣೋರೇವ ಪರಂ ಸುಖಂ. ಬ್ರಹ್ಮಾದೀನಾಂ ಒಂದು ಮುಕ್ತಾನಾಂ ಇನ್ನೊಂದು. ಅದೆಲ್ಲ ಮುಕ್ತರ ಆನಂದ ತಗೊಂಡ್ರೂ ಅಷ್ಟೇ, ಬ್ರಹ್ಮಾದಿಗಳ ಆನಂದ ತಗೊಂಡ್ರೂ ಅಷ್ಟೇ. ವಿಷ್ಣು ಸುಖಸ್ಯತು ವಿಷ್ಣುವಿನ ಸುಖದ ಪ್ರತಿಬಿಂಬ ಅಷ್ಟೇ ಅದು. ಇವತ್ತು ಉದಾಹರಣೆಗೆ ಬೆಂಕಿ ಉರಿತಾ ಇದೆ, ಅಲ್ಲಿ ಫೋಟೋ ತೆಗೆದಿಡ್ತಾರೆ. ಈಗ ಫೋಟೋ ನೆನಂತೀನಿ ನಾವು ಅದನ್ನು ಕೂಡ ನೋಡಿ ಬೆಂಕಿ ಹೇಗಿದೆ ಅಂತ ಹೇಳುತ್ತೆ. ಬೆಂಕಿ ಹೇಗಿದೆ ಅದು ನಿಜವಾದ ಬೆಂಕಿ, ಅದಕ್ಕೆ ಸಂಬಂಧ ಏನಿದೆ ಹೊತ್ತಾನೆ. ನೀವು ಸುಡೋದೇ ಇಲ್ಲ ಫಸ್ಟ್ ಆಫ್ ಆಲ್, ಈ ಬೆಂಕಿ ಏನಿದು ಸುಡೋ ಬೇಸಿಕ್ ಕ್ವಾಲಿಟಿನೇ ಅದರೊಳಗಿಲ್ಲ. ನೋಡಿದರೆ ಬೆಂಕಿ ಕಾಣಕ್ಕೆ ಜೋರು ಒಳ್ಳೆ ಕ್ಲಿಯರ್ ಫೋಟೋ ಇದ್ದುಬಿಟ್ರೆ ಹಬ್ಬ ಅನಿಸಷ್ಟಿರುತ್ತೆ. ಎಷ್ಟೇ ಹಬ್ಬ ಅಂದರೆ ನಿಜವಾದ ಬೆಂಕಿ ಬಂದಿದ್ರೆ ಹನಿ ಮುಂದೆ ಅಲ್ಲ, ಒಂದು ಕಿಡಿ ಅದು ಸುಟ್ಟು ಹಾಕಬೇಕಾದ್ರೆ. ಆದರೆ ಅದು ನಿಜ ಅರ್ಥ ಸಂಬಂಧ ಇಲ್ಲ. ಅದರಿಂದಾಗೇ ದೇವರ ಆನಂದಕ್ಕೂ ದೇವರ ಆನಂದಕ್ಕೂ ಯಾವ ಕಾಲಕ್ಕೂ ಸಾಮ್ಯ ಹೇಳಬಾರದು. ಪ್ರತಿಬಿಂಬಸ್ತು ವಿಪ್ಲುಟ್ಕೊ ವಿಷ್ಣೋರೇವ ಪರಂ ಸುಖಂ, ವಿಷ್ಣುವಿನ ಸುಖವೇ ಪರಮ ಸುಖ. ಇದೆಲ್ಲ ಅನುಸಂಧಾನ ಇದ್ದರೆ ಒಂದೇ ಒಂದೇ ಸದಾನಂದ ಮಾತು ಅರ್ಥ ಆಗ್ತದೆ. ಸುಮ್ಮನೆ ಸದಾನಂದ ಬಾರಿ ಹೇಳಿಬಿಟ್ಟು ಯಾರೋ ಸದಾನ ಎಷ್ಟು ಸದಾನ ಹೆಸರು ಇಟ್ಕೊಂಡಿರ್ತಾರೆ, ಅದಕ್ಕೆ ಲೆಕ್ಕ ಅಲ್ಲ. ಇಂಥ ಆನಂದ ಯಾರಿಗಿದೆ? ಸರ್ವೋತ್ಕೃಷ್ಟವಾದ ಆನಂದ ಇದು. ಪರಂ ಸುಖಂ ಸಮ್ಯಕ್ ಭಾತಿ ನ ಭಾತೀತಿ ಜಾನೀಯಾಂ ತತ್ ಕಥಂನು ಅಹಂ. ಸಮ್ಯಕ್ ಎರಡು ಸಿಂಹ ಚಿತ್ರ ಫೋಟೋ ತೆಗೆದಿರ್ತಾರೆ, ನೋಡಿಬಿಟ್ರೆ ಗಾಬರಿ ಆಗಬೇಕಾಗಿರುತ್ತೆ. ಬಟ್ ಅದು ಗರ್ಜನೆ ಮಾಡೋಕ್ಕೂ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಅದೇ ಕೈ ಹತ್ತಕ್ಕೂ ಬರೋ ಕಾಲು ಹತ್ತಕ್ಕೂ ಬರೋದಿಲ್ಲ. ದೊಡ್ಡ ಫೋಟೋ ಅದು ಫುಲ್ ಸೈಜ್ ತೆಗೆದು ಹಾಕಿಬಿಟ್ರೆ ಎದುರುಗಡೆಗೆ ಗಾಬರಿ ಆಗಿಬಿಡ್ಬೇಕು, ಅಷ್ಟು ಜೋರಾಗಿರುತ್ತೆ. ಆದರೆ ಅದು ಅರ್ಥಾತ್ ನಿಜವ ಸಿಂಹಕ್ಕೂ ಅದಕ್ಕೂ ಹೋಲಿಕೆ ಬರೋದಿಲ್ಲ. ಆದರೆ ಸಿಂಹ ಚಿತ್ರ ಬೇರೆ, ಜಿಂಕೆ ಚಿತ್ರ ಬೇರೆ, ಅದನ್ನು ಒಪ್ಪಬೇಕು ನಾವು. ಸಿಂಹ ಚಿತ್ರ ಜಿಂಕೆ ಚಿತ್ರ ಅಲ್ಲ, ಜಿಂಕೆ ಚಿತ್ರ ಸಿಂಹ ಚಿತ್ರ ಅಲ್ಲ. ಆದರೆ ಯಾವುದು ಕೂಡ ಚಿತ್ರ ಚಿತ್ರನೇ ಹೊರತು ಅದು ಒರಿಜಿನಲ್ಲಿಗೆ ಅದು ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಮ್ಯಕ್ ಭಾತಿ ನ ಭಾತೀತಿ ಜಾನೀಯಾಂ ತತ್ ಕಥಂನು ಅಹಂ. ಸಮ್ಯಕ್ ಭಾತಿ ನ ಭಾತೀತಿ ತತ್ಪ್ರಸಾದ ತತ್ಪ್ರಸಾದ ಮೃತೆ ದಿವ್ಯಂ ಅನಿರ್ದೇಶ್ಯಂ ಪರಂ ಸುಖ. ಆಗೊಂದು ಪ್ರಶ್ನೆ ಬಂತು, ಸಮ್ಯಕ್ ಭಾತಿ ಅಂತೀರಿ, ನ ಭಾತಿ ಅಂತೀರಿ ಜೀವನಿಗೆ, ಇದು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಉತ್ತರ ಇಷ್ಟೇ. ತತ್ಪ್ರಸಾದ ಮೃತೆ, ದೇವರ ಅನುಗ್ರಹ ಇಲ್ಲದೆ ಹೋದರೆ ಜೀವನ ಸುಖ ಹೊರಗೆ ಬರೋದಿಲ್ಲ, ಟೋಟಲಿ ಅದು ಡಿಪೆಂಡೆಂಟ್. ಅದು ಪ್ರಸಾದ ಬಂದರೆ ಆಗ ಭಾತಿ, ಅದಕ್ಕೆ ಭಾತಿ ನ ಭಾತಿ ಅಂತ ಉತ್ತರ. ಅದು ದೇವರ ಆನಂದ ಮಾತ್ರ. ಅನಿರ್ದೇಶ್ಯಂ ಪರಂ ಸುಖಂ ಇತಿ ಚ ಮಹಾವಾರಾಹೇ ಸ್ವತಂತ್ರತ್ವಾತ್ ಸ್ವತಂತ್ರೋ ಕಥಂತ್ವ ತದ್ ವಿಜಾನೀಯಾಂ. ಪ್ರಶ್ನೆ ಇದು, ಹಿಮು ಭಾತಿ ನ ಭಾತಿವ, ಅದಕ್ಕೆ ಉತ್ತರ ಹಿಂದೆ ಹೇಳಿಬಿಟ್ಟಿದ್ದಾರೆ, ಅದೇ ಉತ್ತರ. ಎಲ್ಲಿ ಎರಡನೇ ಒಲ್ಲಿ ಮುಗೀತು, ಅದಕ್ಕೆ ಖಂಡಾರ್ಥ ಹೇಳಿದ್ದಾರೆ. ನಿರ್ದೇಶನ ಮಾಡಿ ಇದು ತೋರಿಸಿದ್ರೆ ನಿರ್ದೇಶನ ಮಾಡಿ ತೋರಿಸೋದು, ಈಗ ತೋರ್ಸಕ್ಕೆ ಬರೋದಿಲ್ಲ. ದೇವ್ರ ಸುಖನ ಯಾವಾಗ ತೋರ್ಸಕ್ಕೆ ಬರೋದು? ಆಕಾಶ ಇದು ಅಂತ ಎಷ್ಟು ತೋರಿಸ್ತೀರಿ ನೀವೀಗ? ಎಲ್ಲಿ ತೋರಿಸಿದ್ರು ಆಕಾಶ ಇದು. ನಾವು ತೋರಿಸೋದು ಎಷ್ಟು ತೋರಿಸ್ತೀವಿ? ಸ್ವಲ್ಪ ತೋರಿಸ್ತೇವೆ ಅಷ್ಟೇ. ಅದಕ್ಕೇನಂತ ಕರೆದ್ರೆ ಅದಕ್ಕೆ ಅವಾಚ್ಯ ಇದ್ರೆ ಹೇಗೋ ಅನಿರ್ದೇಶ್ಯ ಅಂಬೋದು ಹಾಗೆ. ಸ್ವಾನುಭಾವಿ ಡೈರೆಕ್ಷನ್ಲೆಸ್ ಅಲ್ಲ, ಗೊತ್ತಾಯ್ತಾ? ಬಿಯಾಂಡ್ ವರ್ಡ್ಸ್ ಅಂತ, ಬಿಯಾಂಡ್ ಎಕ್ಸ್ಪ್ರೆಷನ್, ಅದು ಅರ್ಥ. ನಿರ್ದೇಶನ ಮಾಡೋಕ್ಕೆ ಆಗೋದಿಲ್ಲ, ಎಕ್ಸ್ಪ್ರೆಸ್ ಮಾಡಿ ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೆ ಖಂಡಾರ್ಥ ಇದೆ. ಭಗವತ್ ಏಕಪಾದೋಕ್ತಂ ಏಕಪದೋಕ್ತಂ ಸ್ವಾತಂತ್ರ್ಯಂ ವ್ಯಂಜಯನ್ ಏಕಸ್ಯ ನಾನಾ ಜೀವನಿಯಂತೃತ್ವಂ ಕಥಮಿತಿ ಚೋದ್ಯಂ ಬಹುರೂಪತ್ವೇನ ಬಹುರೂಪತ್ವೋಕ್ತ್ಯಾ ನಿರಾಹ ಏಕೋವಸೀತಿ. ಏಕಪದೋಕ್ತಂ ಸ್ವಾತಂತ್ರ್ಯಂ ವ್ಯಂಜಯನ್ ಏಕಸ್ಯ, ಏಕ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಅದನ್ನು ವ್ಯಂಜಯನ್ ವಿಸ್ತಾರ ಮಾಡ್ತಿದ್ದಾರೆ. ಏಕಸ್ಯ ನಾನಾ ಜೀವನಿಯಂತೃತ್ವಂ ಕಥಮಿತಿ ಚೋದ್ಯಂ ಬಹುರೂಪತ್ವಂ ಎಲ್ಲಿದೆ, ಬಹುರೂಪತ್ವ ಮುಕ್ತಿಯಾ ನಿರಾಹ, ನಾನಾ ಜೀವರ ನಿಯಂತೃತ್ವ ಪರಮಾತ್ಮನಿಗೆ ಯಾತಕ್ಕೆ ಸಾಧ್ಯವಾಯಿತು ಅಂದರೆ ಬಹುರೂಪ ಅನಂತ ರೂಪವು, ಆದ್ದರಿಂದನೇ ಏಕರೂಪದಲ್ಲೂ ಸಮರ್ಥ, ಅನಂತ ರೂಪ ತಗೊಳ್ಳೋಕ್ಕೂ ಸಮರ್ಥ, ಪ್ರತಿಯೊಬ್ಬರಿಗೂ ಬಿಂಬರೂಪ ಅದು ಸರ್ವ ಏಕೋವಶಿ, ಒಬ್ಬನೇ ಆಗಿದ್ದು ಎಲ್ಲವನ್ನೂ ವಶ ಮಾಡ್ಕೋತಾನೆ. ಕೈಮುತ್ತೇನಾಪಿ ಭಗವತೋ ದುಃಖ ಅಸ್ಪೃಷ್ಟತ್ವಮಾಹ ತಮೀತಿ, ಪರಮಾತ್ಮನಿಗೆ ದುಃಖ ಸ್ಪರ್ಶ ಎಂದೂ ಇಲ್ಲ. ಏ ಆತ್ಮಸ್ಥಂ ಪಶ್ಯಂತಿ ತೇಷಾಮಪಿ ಸರ್ವ ದುಃಖ ಪ್ರಹಾಣೇನ ಶಾಶ್ವತಂ ಸುಖಂ ಕಿಲ, ದೇವರಿಗೆ ದುಃಖ ಇಲ್ಲ ಅನ್ನೋದನ್ನು ಹೇಗೆ ಹೇಳಬೇಕು ಅಂದರೆ, ದೇವರ ಅನುಗ್ರಹದಿಂದ ಚಿಂತನೆ ಆತ ಚಿಂತನೆ ಮಾಡಿದಾಗಲೇ ನಮಗೆ ದುಃಖ ಇರೋದಿಲ್ಲ ಅಂದಮೇಲೆ ಆತನಿಗೆ ಹೇಗಿರಬೇಕು? ಬೆಂಕಿ ಹತ್ರ ಇಟ್ಟು ತೆಗೆದ ಇದೇ ಸುಡ್ತಾ ಇದೆ, ಮುದ್ರೆ ಹಾಕ್ಸುತ್ತಾನೆ, ಅದು ಬೆಂಕಿ ಅಲ್ಲ, ಏನದು? ಬೆಂಕಿ ಒಳಗೆ ಇಟ್ಟು ತೆಗೆದಿದ್ದಷ್ಟೇ, ಬೆಂಕಿ ಒಳಗೆ ತೆಗೆದಿದ್ದೆ ಹೇಳಿ ಸುಡಬೇಕಾದ್ರೆ ಬೆಂಕಿ ಹೇಳಿ ಸುಡಬೇಕು. ದೇವರ ಅನುಗ್ರಹದಿಂದ ನಮಗೆ ಆನಂದ ಆಗಬೇಕಾದ್ರೆ ದೇವರ ಆನಂದ ಎಷ್ಟಿರಬೇಕು ಅದನ್ನು ಹೇಳ್ತಾರೆ. ಅದಕ್ಕಾಗಿ ಕೈಮುತ್ತೆ ನ್ಯಾಯ ಅಂತ ಹೇಳ್ತಾರೆ ಅದಕ್ಕೆ. ಅದು ನೋಡಿ, ಕೈಮುತ್ತೇನಾಪಿ ಭಗವತೋ ದುಃಖ ಅಸ್ಪೃಷ್ಟತ್ವ ಮಹಾ, ಏ ಆತ್ಮಸ್ಥಂ ಪಶ್ಯಂತಿ ತಮ್ಮೊಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನ ಯಾರು ಕಾಣ್ತಾರೋ, ತೇಷಾಮಪಿ ಸರ್ವ ದುಃಖ ಪ್ರಹಾಣೇನ ಶಾಶ್ವತಂ ಸುಖಂ ಕಿಲ, ಅವರಿಗೋಸ್ಕರ ಸರ್ವ ದುಃಖ ಪರಿಹಾರವಾಗಿ ಶಾಶ್ವತ ಸುಖ ಸಿಗುತ್ತೆ ಅಂದಮೇಲೆ ದೇವರ ಸುಖ ಹೇಗಿರಬಹುದು? ತಸ್ಯ ಹರೇಹೇ ಕಥಂ ದುಃಖಸ್ಪರ್ಶ ಇತಿ ಭಾವ, ಅಂತ ಶ್ರೀಹರಿಗೆ ದುಃಖಸ್ಪರ್ಶ ಹೇಗಾಗತ್ತೆ ಅಂತ ತಿಳಿಸಿದರು. ಏಕೋವಶಿ ಇತ್ಯುಕ್ತಂ ಸ್ವಾತಂತ್ರ್ಯಂ ಸಮರ್ಥಯತೆ ನಿತ್ಯ ಇತಿ, ಅವನೊಬ್ಬನೇ ಹೇಗೆ ಸಮರ್ಥನಾಗ್ತಾನೆ ಅಂದರೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ನಿತ್ಯಾನಾಂ ವಸ್ತೂನಾಂ ನಿತ್ಯ ಅತಿಶಯೇನ ನಿತ್ಯ. ಒಬ್ಬರು ಅಟೆಂಡರು ಪರ್ಮನೆಂಟು, ಆಫೀಸರು ಪರ್ಮನೆಂಟ್, ಇಬ್ಬರದ್ದು ಪರ್ಮನೆಂಟ್ ಪೋಸ್ಟೇ. ಇವನು ಸಸ್ಪೆಂಡ್ ಮಾಡ್ಬೋದು ಅವನ್ನ, ಇವನು ಮಾಡೋಕ್ಕೆ ಬರೋದಿಲ್ಲ ಆಫೀಸರ್, ಇವನು ಸಸ್ಪೆಂಡ್ ಮಾಡೋಕೆ ಬರೋದು, ಇವನೇ ಅವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ಸೊ ನಿತ್ಯರಲ್ಲಿ ಏನಿದೆ ಈಗ ಮತ್ತೆ ತಾರತಮ್ಯ. ಸೊ ಒಂದು ಡಿಪೆಂಡೆಂಟ್ ನಿತ್ಯತ್ವ. ಎಷ್ಟೋ ಡಿಸ್ಮಿಸ್ ಸಂಬಂಧಿ ಸರ್ವಿಸ್ ಅಂತ ಬರೋದಿಲ್ಲ ಈಗ, ಎಷ್ಟೋ ವರ್ಷ ಆಗಿರ್ತದೆ ಸರ್ವಿಸ್ ಆಗಿ ಪರ್ಮನೆಂಟ್ ಆಗಿರ್ತಾರೆ, ಡಿಸ್ಮಿಸ್ ಆಗ್ತಾರೆ. ಡಿಸ್ಮಿಸ್ ಯಾರು ಮಾಡ್ತಾರೆ ಅವನ್ನ? ಅವನಿಂತ ಮೇಲ್ನವನು ಮಾಡ್ತಾನೆ. ಸೊ ಮೇಲ್ನವನು ಏನಾಗಿದ್ದಾನೆ, ಇವನು ಪರ್ಮನೆಂಟು ಅವನು ಪರ್ಮನೆಂಟು, ಬಟ್ ಇವನಿಂತ ಅವನು ಯಾರು ಪರ್ಮನೆಂಟ್ ಆದರೂ, ಇವನು ಇವನು ಪರ್ಮನೆಂಟ್ ಆಗಿರೋದು ಅವನು ಕಂಟ್ರೋಲಲ್ಲಿದೆ. ಅದಕ್ಕೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ದೇವರು ನಿತ್ಯದಲ್ಲೂ ನಿತ್ಯ, ಚೇತನಗಳಲ್ಲೂ ಚೇತನ ಅಂತ ಹೇಳಿ ದೇವರ ಮಹಿಮೆಯನ್ನು ಹೇಳಿದರು. ಇವತ್ತು ಸಕ್ಕರೆ ಹಾಕ್ತಾರೆ ಹಾಲಿಗೆ, ಹಾಲು ಸಿಹಿಯಾಗಿಬಿಡುತ್ತೆ. ಸಕ್ಕರೆ ಸಂಪರ್ಕ ಬಂದಿದ್ದಕ್ಕೆ ಹಾಲು ಸಿಹಿ ಆದಮೇಲೆ ಸಕ್ಕರೆ ಸಿಹಿ ಇರಬೇಕು. ತಮ್ಮ ಕಾಂಟ್ಯಾಕ್ಟ್ ಬಂದ ತಕ್ಷಣ ಸಿಹಿ ಮಾಡಬೇಕಾದ್ರೆ ಅದು ಸಕ್ಕರೆ ಅದು ಸ್ವೀಟ್ ಅದು ಸ್ವೀಟ್ ಇತ್ತ ಅಂತ ಕೇಳಿದ್ರೆ ಯಾರು ಹೇಳಬೇಕು? ಸಕ್ಕರೆ ಆಗಿದ್ದು ಸ್ವೀಟ್, ಸಕ್ಕರೆ ಸ್ವೀಟ್ ಇರುತ್ತ ಆಗಿದ್ದರೆ ಅಂತ ಕೇಳಿದರೆ ದಡ್ಡ ಅಂತ ಕರೀತಾರೆ. ಆ ಸ್ವೀಟ್ನ ಈ ಸ್ವೀಟ್ ಆಗಲಿಕ್ಕೆ ಕಾರಣವಾಗಿದ್ದೇ ಅದು ಮುಖ್ಯ ಅನ್ನೋದು. ಶಾಶ್ವತಾನಂದ ಅಭಿವ್ಯಕ್ತವಾಗಿದ್ದೇ ದೇವರಿಂದ. ಅವನು ಯಾತಕ್ಕಿದ್ದಾನೆ ಅಂದರೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಚೇತನಾನಾಂ ಚೇತನೋ ಮುಖ್ಯ ಚೇತನ ಅನ್ನೇ. ಅದಕ್ಕೆ ಪ್ರಹ್ಲಾದಿಗೆಲ್ಲ ಅನುಸಂಧಾನ, ನೀನು ಹೊಡೆದು ಬಿಡ್ತೀಯ ಅಂತ. ಪ್ರಹ್ಲಾದ ಏನು ಅನ್ಕೊಂಡ, ನೀನೇ ಕೊಡಿಲಕ್ಕಿದ್ದೀನಿ ಅಸ್ವತ, ನೀನೇ ಕೊಡಿತೀಯ ನೀನೀಗ ಸ್ವತಂತ್ರನಾದ ದೇವರನ್ನು ನಾನು ಹಿಡ್ಕೊಂಡು ನೀನೇನು ಮಾಡ್ತೀಯ? ಅದೇನು ಮಾಡ್ದ, ಮೇಲ್ ಆಫೀಸರ್ ಇವನು ಭಾಳ ಬೇಕಾದವನು, ಇಮಿಡಿಯೇಟ್ ಆಫೀಸರ್ ಏನು ಮಾಡ್ದ, ಸಸ್ಪೆಂಡ್ ಮಾಡ್ತೀನಿ ಅಂತ. ನಕ್ಕು ಬಿಟ್ಟು ಅವ್ನು ಮಾಡ್ಕೋ ಹೋಗು ಅಂತ ಹೇಳಿದೆ. ಯಾತಕ್ಕೆ? ಮೇಲ್ನವನಿದ್ದಾನೆ, ಇನ್ನೇ ಸಸ್ಪೆಂಡ್ ಮಾಡ್ತಾನವನು, ಗೊತ್ತಾಯ್ತಾ? ನನ್ನ ಮಾಡಿದ್ರೆ ನಿನ್ನ ಮಾಡ್ತಾನೋ. ಸೊ ಮೇಲ್ನವ್ನು ಹಿಡ್ದಾ ನಮಗೇನು ಭಯ ಇಲ್ಲ, ನಿಶ್ಚಿಂತೆ ಆಗಿದೆ. ಎಷ್ಟೋ ಜನ ಭಾರಿ ರೋಡ್ ಮಾಡ್ತಿರ್ತಾರೆ, ಅವಾಗಂತಾರೆ ಉಲ್ ತಂಟೆಗೆ ಹೋಗ್ಬೇಡ್ರಿ, ಮೇಲ್ನವ್ರು ಅವನಿದ್ದಾರೆ, ಸುಮ್ಮನೆ ಇವನು ಕೂಡ ಬಿಟ್ಬಿಡ್ತಾರೆ, ಹಾಳಾಗಿ ಒಂದು ಹೇಳ್ಬಿಡ್ತಾರೆ. ಅದಕ್ಕೆ ಮೇಲ್ನವನ ಅನುಗ್ರಹ ಅವನ ಮೇಲಿದೆ. ಸೊ ಸರ್ವೋತ್ತಮ ದೇವರ ಅನುಗ್ರಹ ಇದ್ದಾಗ ನನ್ನೇನು ಮಾಡ್ತೀರಿ? ಪ್ರಹ್ಲಾದ ಪ್ರಾಕ್ಟಿಕಲಿ ಅನುಸಂಧಾನ ಮಾಡ್ದ, ಅದು ರಿಸಲ್ಟ್ ಕೊಟ್ಟದು, ಏನಾಗಲೇ ಇಲ್ಲ ಅದನ್ನು ತಿಳಿತಾ. ಅದೇನು ಹೆದರ್ಕೊಬಿಡ್ತಿದ್ದಿಲ್ಲದೆ ಹೋಗಿದ್ರೆ, ಹೋಗ್ಲಿ ಬಿಡೋ ನೀನೇ ದೊಡ್ಡವನ ಮರ ಸಟ್ಟು ಬಿಡುತ್ತೆ ಜಾತಕ್ಕೆ, ಈಗ ನಾನೇ ಇಲ್ಲದೆ ಹೋಗಿದ್ರೆ. ಅಂದರೆ ನಮಗೇನಾಗಿದೆ ಥಿಯರಿ ಬರೀ ನಮ್ದು ಅಷ್ಟೇ, ಅಪ್ಲಿಕೇಶನ್ ಇದ್ರೆ ಏನಾಗುತ್ತಾಗ ಪ್ರಹ್ಲಾದನ ಫಲ ಸಿಗ್ತದೆ. ಅದು ಅಪ್ಲಿಕೇಶನ್ ಬರಲಿಕ್ಕೇ ಬನು ಪಶ್ಯಂತಿ, ಮತ್ತೆ 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 ಚಿಂತನೆ ಮಾಡಿ ಶ್ರವಣ ಮನನ ಧ್ಯಾನ ಮಾಡಿ ಗಟ್ಟಿ ಮಾಡ್ಕೋಬೇಕಂತ. ನಿತ್ಯಾನಾಂ ವಸ್ತೂನಾಂ ನಿತ್ಯೋ ಅತಿಶಯೇನ ನಿತ್ಯ, ಚೇತನಾನಾಂ ಚೇತನೋ ಮುಖ್ಯ ಚೇತನ, ಚೇತನರಲ್ಲಿ ಚೇತನ ನಿತ್ಯರಲ್ಲಿ ನಿತ್ಯ. ಅನ್ನೇ ಚೇತನಾಭಾಸಾ ತದಧೀನ ಇತಿ ಯಾವತ್, ಉಳಿದವರೆಲ್ಲ ದೇವರನ್ನು ಕಂಪೇರ್ ಮಾಡಿದ್ರೆ ಆಶ್ವಾಸ ಅಂದರೆ ಪ್ರತಿಬಿಂಬ ಅಂತ ಅರ್ಥ. ಆಭಾಸ ಶಬ್ದಕ್ಕೆ ಚೇತನ ಆತ, ಚೇತನ ಪ್ರತಿಬಿಂಬ ಇವರು. ಪರಮಚೇತನತ್ವಾ ಸ್ವತಂತ್ರ, ಹೀಗೆ ನಿತ್ಯರಲ್ಲಿ ನಿತ್ಯನ, ಚೇತನದಲ್ಲಿ ಚೇತನ ಆಗಿರೋದ್ರಿಂದಾಗಿನೇ ಪರಮಾತ್ಮ ಏನಾಗಿದ್ದಾನೆ, ಸ್ವತಂತ್ರ. ಸ್ವತಂತ್ರತ್ವ ದುಃಖಾಶ್ಲೇಷ ಇತಿ ಭಾವ, ಯಾರಿಗೆ ಸ್ವಾತಂತ್ರ್ಯ ಇರುತ್ತೋ ಅವ್ರಿಗೇನಿರೋದಿಲ್ಲ, ದುಃಖ ಇರೋದಿಲ್ಲ, ಮತ್ತು ಸುಖ ಪೂರ್ತಿ ಇರುತ್ತೆ. ಬಹೂನಾಂ ಚೇತನಾನಾಂ ಶಾಂತಿ ಸುಖಂ, ಏಕೋ ಬಹೂನಾಂ ಅಂತ ಹೇಳಿದ್ರಿಂದ ಅನೇಕ ಚೇತನರಿದ್ದಾರೆ. ಅಷ್ಟು ಜನಕ್ಕೂ ಸುಖ ಕೊಡೋ ಶಕ್ತಿ ದೇವರಿಗಿದೆ. ಇವತ್ತು ಒಂದು ಹಂಡೆ ನೀರಿರುತ್ತೆ, ಎಷ್ಟು ಜನಕ್ಕೆ ಕೊಡ್ತಾರೆ ಅದನ್ನು? ಆಮೇಲೆ ಆಗೋಯ್ತು ಅಂತ ಹೇಳಿಬಿಡ್ತಾರೆ, ಸೀಟ್ಸ್ ಲಿಮಿಟೆಡ್ ಅಂತ ಹಾಕ್ತಾರೆ. ಆದರೆ ಬಾವಿಗೆ ಹೋದಾಗ ನೂರಾರು ಜನಕ್ಕೆ ಮಾಡ್ಬೋದು, ಆದರೆ ಸಾವಿರಾರು ಜನಕ್ಕೆ ಆಗೋದಿಲ್ಲ. ಮತ್ತೆ ನದಿಗೆ ಹೋದಾಗ ಸಾವಿರಾರು ಜನಕ್ಕೆ ಆಗುತ್ತೆ, ಅದು ಕೂಡ ನದಿ ದೊಡ್ಡದಾಗಿಬಿಟ್ರೆ ಇನ್ನೂ ಆಗುತ್ತೆ. ಕೊನೆಗೆ ಎಷ್ಟು ಜನಕ್ಕೂ ಹಾಗೇ ಇರುತ್ತೆ, ಇಷ್ಟೆಲ್ಲ ಜನ ಕುಡಿದು ಹೇಗಿರುತ್ತೆ ನದಿ? ಮತ್ತೆ ಚೇಂಜೇ ಇಲ್ಲ, ಮೊದಲಂತೆ ಹಾಗೇ ಇದೆ. ಏ ತುಂಬ ಜನ ಕುಡಿದು ಬಿಟ್ಟಿದ್ದಾರೆ, ನೀರು ಭಾರಿ ಕಡಿಮೆ ಆಗಿದೆ ಅಂತ ಯಾರು ಹೇಳೋದಿಲ್ಲ. ನೀರು ಕುಡಿದು ಕಡಿಮೆ ಮಾಡಿದ ಅಗಸ್ತ್ಯರಂಥವರೇ ಹೊರತು ಬಿಡದವ್ರಿಗೆ ಸಾಧ್ಯ ಇಲ್ಲ. ಸಮುದ್ರ ಆಗಿಬಿಟ್ರಂತ ಗೋವಿಂದ ಪರಮಾತ್ಮ ಬರೀ ಸಮುದ್ರ ಅಲ್ಲ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಪರಿಪೂರ್ಣ ಸಮುದ್ರ. ಆದ್ದರಿಂದಾಗಿಯೇ ಆತನ ಸುಖ ಯೋಚನೆ ಮಾಡೋಕ್ಕೂ ಸಾಧ್ಯ. ಅನಿರ್ದೇಶ್ಯಂ ಅಂತ ಅದಕ್ಕೆ ಕರೆದು. ಮತ್ತೆ ಭಗವತೋ ಮಹಿಮಾಂತರ ಮಹ, ದೇವರು ಇನ್ನೊಂದು ಮಹಿಮೆ ಹೇಳ್ತಾರೆ. ತದೇತದಿತಿ ತದ್ ಗುಹ್ಯಂ ಬ್ರಹ್ಮ ಇತ್ಯುಪಕ್ರಾಂತಂ ಏತತ್ ಏಕಂ ರೂಪಂ ಇತಿ ಮಧ್ಯೇ ಚ ಉಕ್ತಂ ಬ್ರಹ್ಮಣಃ ರೂಪಂ ಅನಿರ್ದೇಶ್ಯಮಿದಂ ಇತ್ಥವಿತಿ ನಿರ್ದೇಷ್ಟು ಅಶಕ್ಯಂ. ಇದಿಷ್ಟೇ ಅಂತ ನಿರ್ದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಮಂ ಸುಖಂ ಅನಿರ್ದೇಶ್ಯ ಪರಮಸುಖಾತ್ಮಕಮಿತಿ ಏನಂ ಜ್ಞಾನಿನಃ ಮನ್ಯಂತೆ. ದೇವರ ಅವಾಚ್ಯ ಅಂದರೂ ಹಾಗೆ, ಅನಿರ್ದೇಶ್ಯ ಅಂದರೂ ಹಾಗೆ, ನಿರಾಕಾರ ಅಂದರೂ ಹಾಗೆ. ಅಂದರೆ ಬಿಯಾಂಡ್ ವರ್ಲ್ಡ್ಸ್ ಅದು. ದೇವ್ರ ಬಗ್ಗೆ ಏನು ಹೇಳೋದಕ್ಕೆ ಹೋದರೂ ಕೂಡ ಮಹಾಲಕ್ಷ್ಮಿಗೆ ಸಾಧ್ಯ ಇಲ್ಲ ಅಂದಮೇಲೆ ಉಳಿದವ್ರು ಹೇಗೆ ಸಾಧ್ಯ ಆಗುತ್ತೆ? ನಮಗಿಂತ ಹೆಚ್ಚು ಹೇಳ್ತಾರೆ, ಅದು ಕರೆಕ್ಟು. ಕೆಳಗಿನ ಪ್ರೈಮರಿ ಸ್ಕೂಲ್ ಮೇಸ್ಟರ್ಗಿಂತ ಹೈಸ್ಕೂಲ್ ಮೇಸ್ಟರ್ ಜಾಸ್ತಿ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಕಾಲೇಜ್ ಮೇಸ್ಟರ್ ಹೇಳ್ತಾರೆ, ಅದಕ್ಕಿಂತ ಪಿ ಜಿ ಹೇಳ್ತಾರೆ. ಎಷ್ಟು ಹೇಳಿದ್ರೆ ಜ್ಞಾನ ಏನಾಗಿದೆ ಅನ್ಮತ್ತೆ? ಯಥಾ ಪ್ರಕಾರ ಕೊನೆ ಇಲ್ಲ. ತತ್ತಾದ್ರು ಇವತ್ತು ಲೋಕದ ಎಲ್ಲ ತಿಳಿದರೆ ಒಬ್ಬರು ಸಿಗೋದಿಲ್ಲ. ಇಷ್ಟೆಲ್ಲ ಅಹಂಕಾರ ಏನೇನೋ ಪಡ್ತಾರೆ ಇವರು, ದೇವರಿಲ್ಲ ಅಂತ ಹೇಳ್ತಾರೆ. ಇಷ್ಟಾದರೂ ಏನು ಹೇಳಕ್ಕೆ ತಯಾರಿಲ್ಲ ಇವರು. ಐ ನೋ ಎವ್ರಿಥಿಂಗ್, ಐ ಕ್ಯಾನ್ ಡೂ ಎವ್ರಿಥಿಂಗ್ ಎನಿಥಿಂಗ್ ಅಂತ ಹೇಳೋರು ಯಾರು ಇದ್ದಾರಾ? ಎಂಥ ನಾಸ್ತಿಕನೂ ಈ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ. ಎಂಥ ಪರಮನಾಸ್ತಿಕ ಕೂಡ ಏನು ಬೇಕಾದ್ರೂ ಮಾಡ್ತೇನೆ ಅಂತ ಹೇಳೋದಿದ್ದಾರೆ ಯಾರು ಕೂಡ, ಏನು ಹೇಳಕ್ಕೆ ಸಾಧ್ಯ ಇಲ್ಲ. ತತ್ತಾದೃಕ್ ಸುಖಾತ್ಮಕಂ ಭಗವದ್ರೂಪಂ ಕಥನ್ನು ಜಾನೀಯಾಮ್ ತತ್ ಪ್ರಸಾದ ಮೃತೆ. ಇಷ್ಟು ದೊಡ್ಡ ವ್ಯಕ್ತಿನ ನಾವು ಡಿಮ್ಯಾಂಡ್ ಮಾಡಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ ಹೊರತು ಇದರ ಸಾಧ್ಯ ಇಲ್ಲ. ಕಿಮುಭಾತಿ ದೊಡ್ಡವರು ಇರ್ತಾರೆ, ಪ್ರಮೋಷನ್ ಕೊಟ್ಬಿಡಿ ಅಂತ ಕೇಳಿದ್ರೆ ಗಲಾಟೆ ಮಾಡಿ ಡಿಸ್ಮಿಸ್ಸೇ ಮಾಡ್ತಾರೆ. ಏನು ಮಾಡೋದು, ರಿಕ್ವೆಸ್ಟ್ ಮಾಡಬೇಕೇ ಹೊರತು ಜೋರು ಮಾಡೋಗಿಲ್ಲ. ಅದು ದೇವರ ಅನುಗ್ರಹ ನಮಗೆ ಬೇಕೇ ಹೊರತು ಇನ್ಯಾವ ರೀತಿ ತಗೊಳಕ್ಕಾಗೋದಿಲ್ಲ. ಕಿಮುಭಾತಿ ನಭಾತಿ ವಾ ಇತಿ, ಇಲ್ಲದೆ ಹೋದರೆ ನಮ್ಮ ಜೀವನ ಪೂರ್ತಿ ಭಾತಿ ಅಂದ್ರೇನು, ಪ್ರಕಾಶ ಇಲ್ಲ. ಪ್ರಕಾಶ ಇಲ್ಲದ್ರೆ ಸುಖ ಇಲ್ಲ ಅಂತ ಸ್ಥಿತಿ ಹೋಗಿಬಿಡ್ತಾರೆ. ಟೀಕಾಯಂತೂ ಯದನಿ ದೇಶ್ಯಂ ಸುಖಂ ಕಥಂ ನು ತದ್ ವಿಜಾನೀಯಾಮಿತಿ ಆನುಕೂಲ್ಯೇನ ಗೃಹಂತಿ ತದನಿರ್ದೇಶ್ಯಂ ಸುಖಂ ಏತತ್ ಪ್ರಕೃತಂ ಆತ್ಮನೋ ರೂಪಮಿತಿ ಮನ್ಯಂತೆ ಇತಿ ಯೋಜನಾ ಉಕ್ತ. ಟೀಕಾ ಇವರೊಂದು ರಾಯರು ಒಂದು ಯೋಜನೆ ಮಾಡಿದರು, ಟೀಕಾ ಇನ್ನೊಂದು ಯೋಜನೆ ಮಾಡಿ. ಟೀಕಾ ಅಂದರೆ ವ್ಯಾಸತೀರ್ಥ ಟೀಕಾ ಅಂತ ಅರ್ಥ. ಯಾವುದೇ ಟೀಕಾ ಬರೆದಾಗ ಹಿಂದೆ ಯಾರು ಬರೆದಿರ್ತಾರೆ ಆ ಟೀಕಾಗೆ ರೆಫರೆನ್ಸು. ಇಲ್ಲಿರೋ ರೆಫರೆನ್ಸ್ ಯಾರಿಗೆ ಬರೆದಾರೆ ನೋಡಿ. ಏತು ಆತ್ಮಸ್ಥಂ ತಪ್ಪಂ ಪಶ್ಯಂತ ದೇಶಾಂ ಸರ್ವ ದೋಷ ವಿಧೂನನೇನ ಶಾಶ್ವತಂ ಸುಖಂ ಕಿಲ ತಸ್ಯ ಕಥಂ ದೋಷಲೇಪ ಇತ್ಯರ್ಥ. ಆ ಯೋಜನೆ ಅವರು ಮಾಡಿದ್ದಾರೆ, ನಾವು ಯೋಜನೆ ಈ ಮಾಡಿದ್ವಿ ಅಂತ ಹೇಳಿದ್ರು. ಭಿನ್ನ ಯೋಜನೆ ದೋಷ ಅಲ್ಲ, ವಿರುದ್ಧ ಯೋಜನೆ ದೋಷ. ವಿರುದ್ಧ ಯೋಜನೆ ಅಂದ್ರೇನು? ಆಪೋಸಿಟ್ ಮೀನಿಂಗ್ ಕೊಟ್ಬಿಡೋದು. ಭಿನ್ನ ಯೋಜನೆ ಅಂದ್ರೇನು? ಹೊಸ ಅರ್ಥ ಕೊಡೋದು. ಹೊಸ ಅರ್ಥ ಕೊಡೋಗ ಏನಾದ್ರು ಅರ್ಥ ಹೇಳಿದರೆ ಅದು ಗ್ರಾಹ್ಯ, ತಪ್ಪರ್ಥ ಕೊಡೋಗಿ ಮಾಡಿದರೆ ಅಗ್ರಾಹ್ಯ. ಟೀಕಾಯಾಂತು ಯದನಿರ್ದೇಶ್ಯಂ ಸುಖಂ ಕಥಂ ನ ತದ್ ವಿಜಾನೀಯಾಮ್ ಇತಿ ಆನುಕೂಲ್ಯೇನ ಗೃಹಂತಿ. ಈ ರೀತಿಯಾಗಿ ಆನುಕೂಲ್ಯೇನ ತಿಳ್ಕೊಳ್ಳೋ ಶಕ್ತಿ ಯಾರಿಗೂ ಕೂಡ ಇವರಿಗಿಲ್ಲ. ತದನಿರ್ದೇಶ್ಯಂ ಸುಖಂ ಏತತ್ ಪ್ರಕೃತಂ ಆತ್ಮನೋ ರೂಪಮಿತಿ ಮನ್ಯಂತೆ ಇತಿ ಯೋಜನೋಕ್ತ. ಯತನಿರ್ದೇಶ್ಯಂ ಸುಖಂ, ಯಾವುದನ್ನು ನಿರ್ದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಪರಮಾತ್ಮನ ಸುಖ ಅಂತ ಹೇಳಿದರು. ಜಾನೀಯಾಮ್ ಇತಿ ಪ್ರಾರ್ಥನಾಯಾಮ್ ಲಿಂಕ್. ಜಾನೀಯಾಮ್ ಅನ್ನೋದೇನದು? ಪ್ರಾರ್ಥನಾ. ಜ್ಞಾನಾರ್ಥಂ ಪ್ರಾರ್ಥಿತತ್ವ ಪ್ರಾರ್ಥಿತತ್ವಂ ಆನುಕೂಲ್ಯೇನ ಗ್ರಹಣಂ. ಅನುಕೂಲ ಆಗೋದು ಅಂದ್ರೇನು? ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡೋದಕ್ಕೇನೆ ಆನುಕೂಲ್ಯ ಅಂತ ಕರೆದಿತ್ತು. ಆನುಕೂಲ್ಯೇನ ಗೃಹಂತಿ. ದೇವ್ರಿಗೆ ಅನುಕೂಲವಾಗೋದು ಅಂದ್ರೇನು? ಅನುಗ್ರಹ ಮಾಡೋದು ಅಂತ ಅರ್ಥ. ಅದಕ್ಕೆ ನಮ್ಮ ಸೈಡಿಂದ ಏನಾಗಬೇಕು? ಪ್ರಾರ್ಥನೆ ಆಗಬೇಕು. ನಮ್ಮ ಸೈಡಿಂದ ಪ್ರಾರ್ಥನೆ, ದೇವ್ರ ಸೈಡಿಂದ ಅನುಗ್ರಹ, ಅದರ ಅರ್ಥ ಅಂತ ತಿಳಿಸಿದರು. ಕೊನೆಯ ಮುಗಿಸ್ತಾರೆ ಕೊನೆಯ ಶ್ಲೋಕ ಇದರೊಳಗೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ದೇವ್ರ ಮಹಿಮೆ ಮತ್ತೊಂದು. ನ ತತ್ರ ಸೂರ್ಯೋ ಭಾತಿ, ದೇವರನ್ನು ಯಾವ ಸೂರ್ಯನೂ ತೋರಿಸಿಕೊಡಲಾರ. ಹಿಂದೇನು ಹೇಳಿದರು? ನ ತತ್ರ ಚಕ್ಷುರ್ಗಚ್ಚೇತಿ ಅಂತ ಹೇಳಿದರು. ಈಗ ನ ತತ್ರ ಸೂರ್ಯೋಭಾತಿ ಅಂತ ಹೇಳಿದರು. ಚಕ್ಷುರ್ಗಚ್ಚೇತಿ ಅಂತ ಹೇಳ್ಬೇಕು, ಏನರ್ಥ ಹೇಳಿದ್ರು? ಅದಕ್ಕೆ ಸೂರ್ಯ ಹೋಗೋದಿಲ್ಲ ಅಂತ ಅರ್ಥ ಹೇಳಿದರು. ಇಲ್ಲಿ ಇಲ್ಲೇ ಇದೆ ಅರ್ಥ. ಬರೀ ಚಕ್ಷುರ್ಸ ಅಂತ ಅರ್ಥ ಮಾಡಿಬಿಟ್ರೆ ಉಪನಿಷತ್ತು ಸಮ್ಮತಿ ಅಲ್ಲ. ಚಕ್ಷುರಭಿಮಾನಿ ದೇವತೆ ಕೂಡ ಯಾವ ಆಫೀಸಿಗೆ ಬೇಕಾದ್ರೆ ಹೋಗಯ್ಯ ಕೆಲಸ ಆಗೋದಿಲ್ಲ ಅಂದರೆ ಯಾವ ಆಫೀಸರ್ ಬೇಕಾದ ಹತ್ರ ಹೋಗಾರು ಅಂತ ಅರ್ಥ. ಅದು ಬರೀ ಆಫೀಸ್ಗೆ ಹೋದ್ರೆ ಏನು ಬಂದಾಗ ಯಾವ ಆಫೀಸಿಗೆ ಬೇಕಾದ್ರೂ ಹೋಗುವಂತ ಯಾವ ಆಫೀಸರ್ ಬೇಕಾದ್ರ ಹತ್ರ ಹೋಗು. ಅದೇ ರೀತಿಯೇ ಕಣ್ಣು ಕಾಣೋದಿಲ್ಲ ಅಂದರೆ ದೇವರನ್ನು ಕಣ್ಣು ತೋರಿಸೋದಿಲ್ಲ ಅಂದರೆ ಕಣ್ಣು ತೋರಿಸೋದಿಲ್ಲ ಅಂದರೆ ಈ ಕಣ್ಣಿಗೆ ಕಾಣೋದಿಲ್ಲ ಅಂತ ಒಂದು ಅರ್ಥ. ಈ ಕಣ್ಣಿನ ಅಭಿಮಾನಿ ದೇವ ಸೂರ್ಯನಿಗೂ ಸರಿಯಾಗಿ ಕಾಣೋದಿಲ್ಲ ಅಂತ ಇನ್ನೊಂದು ಅರ್ಥ. ನ ತತ್ರ ಸೂರ್ಯೋ ಭಾತಿ ನಾ ಚಂದ್ರ ತಾರಕ. ಆಗ ನಮಗೆ ಅಭಿಮಾನಿ ಉಪದೇಶಾಧಿಕರಣ ಕಲ್ಪನೆಯಲ್ಲ, ಇದರಲ್ಲೇ ಬಂದಿರೋದು ಅಂತ ಅರ್ಥ. ಅಭಿಮಾನಿ ಉಪದೇಶಾಧಿಕರಣ ಶ್ರುತಿಗಳಲ್ಲೇ ಬಂದಿರೋದ್ರಿಂದ ಅಪ್ಲೈ ಮಾಡಿ ತೋರಿಸಿರೋದು. ನ ಚಂದ್ರ ತಾರಕಂ ನೇಮಾ ವಿದ್ಯುತಃ ಭಾಂತಿ ಕುತೋಯಮಗ್ನಿ. ಈ ಚಂದ್ರನಾಗಲಿ ತಾರಕ ನಕ್ಷತ್ರಗಳಾಗಲಿ ದೇವರನ್ನು ತೋರಿಸೋದಿಲ್ಲ. ನ ತದ್ ಭಾಸಯತೆ ಸೂರ್ಯ ರಸಶಾಂಕೋ ನ ಪಾವಕ ಭಗವದ್ಗೀತಾ ವಾಕ್ಯ ಅದು. ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿಹಿ, ಯಾವ ವಿದ್ಯುತ್ತು ಕೂಡ ದೇವರನ್ನು ತೋರಿಸ್ಕೊಡೋದಿಲ್ಲ. ಅದು ಚಂದ್ರ ಅಂದರೆ ಚಂದ್ರ, ತಾರಕ ನಕ್ಷತ್ರ ಅಭಿಮಾನಿ ದೇವತೆಗಳು, ವಿದ್ಯುತ್ ಅಂದರೆ ಭಾರತೀ ದೇವಿ, ಇವರು ಯಾರೂ ಕೂಡ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕುತೋಯಂ ಅಗ್ನಿಹಿ, ಈ ಅಗ್ನಿ ತೋರಿಸುತ್ತಾ ಹಾಗಿದ್ದರೆ ಅಗ್ನಿಗಿಂತ ಮೇಲಿರೋರು ಇವರೆಲ್ಲ ಕೂಡ ಇವ್ರ ಕೈಲೇ ಆಗೋದಿಲ್ಲ ಅಂತ ಹೇಳಿದಾಗ ಅವರೇನು ಮಾಡ್ತಾರೆ, ತಮೇವ ಭಾಂತಂ ಅನುಭಾತಿ ಸರ್ವಂ. ಮತ್ತೆ ಎಷ್ಟೋ ಜನ ಜ್ಞಾನಿಗಳಾಗಿದ್ದಾರಲ್ಲ ಅಂದರೆ ಎಂಥ ಜ್ಞಾನಿಗಳು ಗೊತ್ತಾ, ಅವ್ರಿಗೆ ಜ್ಞಾನ ಕೊಟ್ಟರೆ ಜ್ಞಾನ ಅದನ್ನು ಹೇಳೋಕ್ಕೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ತಮೇವ ಭಾಂತಂ ಅನುಭಾತಿ ಸರ್ವಂ. ಒಂದು ಕರಡಿ ಇದೆ, ಹೊಳಿತಾ ಇಲ್ಲ, ಲೈಟ್ ಬಿಟ್ಟರು ಹೊಳಿತಾ ಇದೆ. ಹೊಳಿಲಕ್ಕೆ ಏನು ಕಾರಣ ಆಯ್ತು? ಈಗ ಲೈಟ್ ಬಿಟ್ಟಿದ ಕಾರಣ ಆಯಿತು. ಇದರಿಂದ ಅದು ಹೊಳಿತಾ ಇರಬೇಕಾದ್ರೆ ಪ್ರಕಾಶ ಇದರಿಂದ ಸಪ್ಲೈ ಆಗಿತ್ತು. ಸೊ ದೇವರ ಅನುಗ್ರಹದಿಂದ ನಮಗೆ ಇವತ್ತು ಜ್ಞಾನಾದಿಗಳು ವ್ಯಕ್ತ ಆಗ್ತಾ ಇದೆಯೇ ಹೊರತು ಇದರ ಸಾಧ್ಯ ಇರಲಿಲ್ಲ. ತಮೇವ ಭಾಂತಂ ಅನುಭಾತಿ, ಅದು ಬಿಂಬ ಅನುಭಾತಿ ಪ್ರತಿಬಿಂಬ. ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಜಗತ್ತಲ್ಲಿ ಏನಾದರೂ ಬೆಳಕಿದೆ ಅಂದರೆ ಅದು ದೇವರು ಕೊಟ್ಟ ಬೆಳಕೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಇಲ್ಲಿ ಕಾಟಕೋಪನಿಷತ್ತಿನಲ್ಲಿ ದ್ವಿತೀಯಾವಲ್ಲಿ, ಅದು ಖಂಡಾರ್ಥ. ತಸ್ಯ ಮಹಿಮಾಂತರಮಃ ನ ತತ್ರೇ, ಇವರ ಅನೇಕ ಮಹಿಮೆಗಳಲ್ಲಿ ಇದೊಂದು ಮಹಿಮೆ. ತತ್ರ ಕಥಂ ನು ತದ್ವಿಜಾನೀಯಾಮಿತ್ಯತ್ರ ತತ್ವದೋಕ್ತೆ ಜ್ಞಾನಾರ್ಥಂ ಪ್ರಾರ್ಥಿತೆ ವಸ್ತುನಿ ಸೂರ್ಯಾದಿಹಿ ನಭಾತಿ ನಭಾಸಯತೆ. ಇಲ್ಲಿ ಭಾತಿ ಶಬ್ದಕ್ಕೆ ನಭಾಸಯತೆ, ತೋರಿಸಿಕೊಡಲಾರದು ಅಂತ ಅರ್ಥ. ಚಂದ್ರತಾರಕಮಿತಿ ದ್ವಂದ್ವೈಕವದ್ಭಾವ, ಚಂದ್ರಶ್ಚ ತಾರಕಾಣಿ ಚ ಚಂದ್ರತಾರಕಂ ಅಂಥೇಳಿ ದ್ವಂದ್ವ ಸಮಾಸ ಆಗಿದೆ. ದ್ವಂದ್ವ ಸಮಾಸ ಯಾವಾಗಲೂ ಕೂಡ ಸರ್ವೋಪಿ ದ್ವಂದ್ವ ವಿಭಾಷೆಯ ಏಕವದ್ಭವತಿ ಅಂತ ನಿಯಮ, ಸಿಂಗ್ಯುಲರಾಗಿ ಉಪಯೋಗಿಸ್ಬೋದು. ಅದಕ್ಕೆ ಚಂದ್ರ ತಾರಕೆ ಅಂತ ಅನ್ಬೋದಾಗಿತ್ತು, ಚಂದ್ರ ತಾರಕ ಅನ್ಬೋದಾಗಿತ್ತು, ಚಂದ್ರ ತಾರಕಂ ಅಂತ ಯಾತಕ್ಕೆ ಮಾಡಿದರು ಅಂದರೆ ವಿಭಾಷೆಯ ಏಕವದ್ಭವತಿ, ಅದು ಕಲೆಕ್ಟಿವ್ ಸಿಂಗ್ಯುಲರಾಗಿ ಉಪಯೋಗಿಸಿರೋದು. ದ್ವಂದ್ವೈಕವದ್ಭಾವ ತಮೇವ ಭಾಂತಂ ಅನು ತದ್ಭಾನಂ ಅನುಸೃತ್ಯ ಸರ್ವಂ ಸೂರ್ಯಾದಿ ತೇಜೋಜಾತಂ ಭಾತಿ. ತಮೇವ ಭಾಂತಂ ಅನು ತದ್ಭಾನಂ ಅನುಸೃತ್ಯ, ಭಾನ ಅಂದರೆ ಪ್ರಕಾಶ, ಆತನ ಭಾನವನ್ನು ಅನುಸರಿಸಿ ಸರ್ವಂ ಸೂರ್ಯಾದಿ ತೇಜೋಜಾತಂ ಭಾತಿ. ಸೂರ್ಯಾದಿಗಳಿಗೆ ಬೆಳಕು ಕೊಡೋ ಶಕ್ತಿ ಇರೋದು ಪರಮಾತ್ಮನ ತೇಜಸ್ಸಿನಿಂದಾಗಿ ಮಾತ್ರ. ತಸ್ಯ ಭಾಸ ಸರ್ವವಿಧಂ ಜಗತ್ ವಿಭಾತೀತಿ. ಸಾವಿರಾರು ರತ್ನ ಇರುತ್ತೆ ಒಂದು ಕಡೆಗೆ, ಏನು ಕಾಣಿಸ, ಒಂದು ದೀಪ ಹಾಕ್ತಾರೆ ಕಣ್ಣಿಗೆ ಶುರುವಾಗುತ್ತೆ. ಅಷ್ಟು ರತ್ನಗಳಿಗೂ ಏನು ಶಕ್ತಿ ಇರಲಿಲ್ಲ, ಒಳಗೆ ಒಂಚೂರು ಬೆಳಕು ಬರ್ತಾ ಇಲ್ಲ, ಒಂಚೂರು ದೀಪ ಇಟ್ಟರು ಎಲ್ಲ ರಿಫ್ಲೆಕ್ಟ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ರತ್ನಗಳಿದ್ದ ಜೀವಗಳ ರತ್ನ ಇದ್ದಾಗಿದ್ದಾರೆ ಸುಜೀವಿಗಳೆಲ್ಲ, ಅವರು ಯಾವಾಗ ದೇವರು ಅನುಗ್ರಹ ಮಾಡ್ತಾನೆ ಏನಾಗಿಬಿಡುತ್ತೆ, ಎಲ್ಲ ಇಲ್ಯುಮಿನೇಟ್ ಆಗಿಬಿಡುತ್ತಾರೆ. ಆದರೆ ಕಲ್ಲು ಇಲ್ಯುಮಿನೇಟ್ ಆಗೋದಿಲ್ಲ, ಕಲ್ಲು ಎಷ್ಟು ಬೆಳೆದು ದೀಪ ಹಾಕಿದ್ರೆ ಅಷ್ಟೇ. ಸೊ ಅಯೋಗ್ಯರು ದುರ್ಯೋಧನಾದಿಗಳಿಗೆ ಕಣ್ಣು ಕೊಟ್ಟರು ನೋಡಕ್ಕೆ ಬರಲಿಲ್ಲ ಅವರಿಗೆ. ಸೊ ರತ್ನಗಳು ಹೊಳೆಯುತ್ತೆ ಅಂಥೇಳಿ ನಾವು ಯಾರನ್ನೂ ಕಲ್ಲು ಹೊಳಿಲಿ ಅಂತ ಹೇಳಕ್ಕೆ ಬರಲ್ಲ, ಕಲ್ಲು ಹೊಳೆಯಲಾರದ ಕಲ್ಲು ಹೊರತು ಅದು ಹೊಡೆಯೋದಿಲ್ಲ. ಏನಾಯ್ತು, ಈಗ ದೇವರು ಹೊಡೆಸ್ತಾನೆ, ಹೊಡೆಯೋ ಯೋಗ್ಯತೆ ಇದ್ದವ್ರು ಹೊಡೆಸ್ತಾನೆ ಹೊರತು ಉಳಿದವ್ರು ಹೊಡೆಸೋದಿಲ್ಲ. ಅದಕ್ಕೆ ಯೋಗ್ಯ ಜೀವನ ಆಗಬೇಕು, ಜೀವನ ಯೋಗ್ಯತೆ ಇರಬೇಕು. ಸೂರ್ಯೋದಯ ಆಯಿತು ಅಂಥೇಳಿ ಎಂದು ಕೂಡ ನಾವು ಎಲ್ಲ ವಸ್ತು ಬೆಳಗಲಿಕ್ಕೆ ಸಾಧ್ಯ ಇಲ್ವೋ, ಬೆಳೆದು ಬಿಳಿ ಕಾಣುತ್ತೆ, ಕಪ್ಪು ಕಪ್ಪು ಕಾಣುತ್ತೆ, ಕೆಂಪು ಕೆಂಪು ಕಾಣುತ್ತೆ. ಸೊ ದೇವರು ಏನು ಮಾಡ್ತಾನೆ, ಅವರವರ ಸ್ವರೂಪವನ್ನು ಹೊರಗೆ ಹಾಕೋದ್ರಿಂದ ಯೋಗ್ಯರಿಗೆ ಆನಂದಾದಿಗಳನ್ನು ಕೊಡೋ ಹಾಗೆ ಅಯೋಗ್ಯರಿಗೆ ಕೊಡೋದಿಲ್ಲ. ತಸ್ಯ ಭಾಸ ಸರ್ವವಿಧಂ ಜಗತ್ ವಿಭಾತಿ ಇತಿ ತಥಾ ಚ ಸೂತ್ರಂ ಅನುಕೃತೇ ಹೇ ತಸ್ಯ ಚ ಇತಿ. ಅನುಕೃತಿ ಅಂದರೆ ಒಂದೇ, ಪ್ರತಿಬಿಂಬ ಅಂದರೆ ಒಂದೇ, ಪರಮಾತ್ಮನ ಬೆಳಕನ್ನು ಜ್ಞಾನಾದಿಗಳನ್ನು ಅನುಸರಿಸಿ ನಮ್ಮದು ಬಂದಿದೆ ಹೊರತು ಬೇರೆ ಅಲ್ಲ. ಇತಿ ದ್ವಿತೀಯಾಧ್ಯಾಯಸ್ಯ ದ್ವಿತೀಯಾವಲ್ಲಿ. ಅಲ್ಲಿಗೆ ಎರಡನೇ ವಲ್ಲಿ ಮುಗಿದು ಕೊನೆಯದೀಗ. ಅಥ ತೃತೀಯಾಧ್ಯಾಯಸ್ಯ ತೃತೀಯಾವಲ್ಲಿ, ತೃತೀಯಾವಲ್ಲಿನೇ ಕೊನೆಯ ವಲ್ಲಿ. ಊರ್ಧ್ವ ಮೂಲೋ ವಲ್ಲಿ ಅಂದರೆ ಬಳ್ಳಿ ಅಂತ ಅರ್ಥ. ಉಪನಿಷತ್ತು ವೃಕ್ಷ ಇದ್ದಾಗೆ ಅದ್ರ ವಿಭಾಗಗಳೆಲ್ಲ ಬಳ್ಳಿ ಅಂತ ಕರೀತಾರೆ. ಹರಿಕಥಾ ಸಂಧಿ ಅಂತ ಕರೆದ್ರೆ, ಮಹಾಭಾರತ ಪರ್ವ ಅಂತ ಕರೆದಾಗ, ರಾಮಾಯಣ ಕಾಂಡ ಅಂತ ಕರೆದಾಗ, ಇವನ್ನೆಲ್ಲ ಕೆಲವೊಂದು ವಲ್ಲಿ ಅಂತಾರೆ, ಕೆಲವು ಅಧ್ಯಾಯ ಅಂತಾರೆ. ಇದು ಇದನ್ನೆಲ್ಲ ಛಾಂದೋಗ್ಯ ಬೃಹದಾರಣ್ಯ ಐತರೆಯಗಳನ್ನ ಅಧ್ಯಾಯ ಅಂತ ಕರೀತಾರೆ, ಗೊತ್ತಾಯ್ತಾ. ಆಮೇಲೆ ಒಳಗಿನ ಭಾಗನ ಪ್ರಕಟಕ ಅಂತ ಕರೀತಾರೆ. ಇದು ಅನೇಕ ವ್ಯತ್ಯಾಸ ಮಾಡೋ ರೀತಿ ಅದು. ಆ ಉಪನಿಷತ್ತುಗಳ ಪರಿಚಯ ಇದ್ದವ್ರಿಗೆ ತಕ್ಷಣ ಹೇಳಿದ ತಕ್ಷಣ ಅದು ಯಾವ್ಯಾವ ವಿಷಯ ಅಂತ ಗೊತ್ತಾಗ್ಬಿಡುತ್ತೆ. ಈಶಾವಯಸ್ಸಲ್ಲಿ ಇಲ್ಲೇ ಇಲ್ಲ, ಬರೀ ಮಂತ್ರಗಳಷ್ಟೇ. 18 ಮಂತ್ರ ಅದು ಗಗಟ್ಟ ಪ್ರಗಟ್ಟಕ ಅಧ್ಯಾಯ ಒಲ್ಲಿ ಯಾವುದೂ ಇಲ್ಲ, ಇರುವ ಬರೀ 18 ಮಂತ್ರ ಅಷ್ಟೇ ಅದರಲ್ಲಿ. ಊರ್ಧ್ವಮೂಲೋ ಅವಾಕ್ ಶಾಖಃ ಏಷೋಶ್ವತ್ಥ ಸನಾತನಃ ತದೇವ ಶುಕ್ರಂ ತದ್ ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾಃ ಸರ್ವೇ ತದು ನಾತ್ಯೇತಿ ಕಶ್ಚನ ಏತದ್ವೈ ತತ್. ಮತ್ತಿದು ಭಗವದ್ಗೀತೆನೆ. ಊರ್ಧ್ವಮೂಲ ಮದಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಊರ್ಧ್ವಮೂಲ ಅವಾಕ್ ಶಾಖ, ಅವಾಕ್ ಅಂದರೆ ಅಧ, ಆ ಕೆಳಗೆ ಶಾಖೆಗಳು. ಏಷ ಅಶ್ವತ್ಥ ಸನಾತನ, ಈ ಜಗತ್ತೇನಿದು ಸನಾತನವಾದ ಅಶ್ವತ್ಥ ವೃಕ್ಷ. ಧಾತ ಯಥಾಪೂರ್ವ ಮಕಲ್ಪಯತ್, ಹಿಂದೆ ಇರಲಿಲ್ಲ ಅಂತಲ್ಲ, ಮುಂದೆ ಹೋಗೋದಿಲ್ಲ ಅಂತಲ್ಲ, ಹೋಗೋದೂ ಇಲ್ಲ, ಹೊಸದಾಗಿ ಬಂದೂ ಇಲ್ಲ. ಅದು ಸನಾತನ ಅಂತಿದ್ರೆ ಸನಾತನ ಧರ್ಮ ಅಂದ್ರೆ ಹಾಗರ್ಥ. ಹೊಸದಾಗಿ ಬಂದಿದ್ದಲ್ಲ, ಎಂದು ಹೋಗೋದಿಲ್ಲ, ಅದು ಸನಾತನ ಧರ್ಮ. ಮಾತೃದೇವೋ ಭವ ಪಿತೃದೇವೋ ಸನಾತನ ಧರ್ಮ. ಕೆಲವು ಧರ್ಮ ಇರ್ತವೆ, ಆ ದೇಶ ಧರ್ಮ ಅಷ್ಟೇ, ಆ ದೇಶಕ್ಕೆ ಹೋದಾಗ ಅಪ್ಲೈ ಆಗುತ್ತೆ, ಬೇರೆ ಕಡೆ ಇಲ್ಲ. ಯೂನಿಫಾರ್ಮ್ ಬರುತ್ತೆ, ಯೂನಿಫಾರ್ಮ್ ಕಾಲೇಜ್ ಟು ಕಾಲೇಜ್ ಡಿಫರ್ ಆಗುತ್ತೆ, ಟೆಕ್ಸ್ಟ್ ಬುಕ್ ಡಿಫರ್ ಆಗೋದಿಲ್ಲ, ಸಿಲೆಬಸ್ ಏನಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದೇ ಆಗಿರುತ್ತೆ. ಆ ಇನ್ಸ್ಟಿಟ್ಯೂಷನ್ಗೆ ಒಂದು ಸ್ವಾತಂತ್ರ್ಯ ಇದೆ, ಯೂನಿಫಾರ್ಮ್ ಫಿಕ್ಸ್ ಮಾಡ್ಬೋದು. ಅದೆಲ್ಲ ಎಂಥ ಸನಾತನ ಅಲ್ಲ, ಅದು ಟೆಕ್ಸ್ಟ್ ಬುಕ್ ಸನಾತನ. ಅದೇ ರೀತಿಯೇ ಧರ್ಮಾದಿಗಳು ಸನಾತನ, ಅದನ್ನೇ ಜನ ಬಿಟ್ಟುಬಿಟ್ರೆ ಹೊರಟೋಯ್ತಾರೆ. ಜೀವ ಸನಾತನ, ಧರ್ಮ ಸನಾತನ. ಸನಾತನ ಧರ್ಮ ಬಿಟ್ಟಾಗ ಜೀವ ಅಡ್ಡದಾರಿಗೆ ಹೋಗ್ತಾನೆ. ತದೇವ ಶುಕ್ರಂ, ಅದೇ ಶುಕ್ರಂ ಅಂದರೆ ಶೋಕರಹಿತಂ, ದೇವರೊಬ್ಬನೇ ಶೋಕರಹಿತನಾದವನು. ತತ್ ಬ್ರಹ್ಮ, ಅವನೇ ಪರಮಾತ್ಮ ಪೂರ್ಣ. ತದೇವ ಅಮೃತ ಮುಚ್ಚತೆ, ಮರಣವಿಲ್ಲದ್ದು ಅಂದರೆ ಅದು ಒಂದೇ, ಉಳಿದಕ್ಕೆಲ್ಲ ಸಾವಿದೆ, ದೇವರಿಗೊಂದಿಲ್ಲ, ಮಹಾಲಕ್ಷ್ಮಿಗಿಲ್ಲ, ಇಬ್ಬ ಉಳಿದವರಿಗೆಲ್ಲ ಸಾವು ತಪ್ಪಿದ್ದಲ್ಲ. ತಸ್ಮಿನ್ ಲೋಕಾಹ ಶ್ರಿತಾ ಸರ್ವೇ, ಎಲ್ಲ ಲೋಕಗಳು ಕೂಡ ಪರಮಾತ್ಮನನ್ನು ಆಧರಿಸಿವೆ. ತದು ನಾತ್ಯೇತಿ ಕಶ್ಚನ, ಅವನು ದಾಟಿ ಹೋಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಯಜಮಾನ ಇರ್ತಾನೆ, ಪ್ರೊಫೆಸರ್ ಇರ್ತಾನೆ, ಸ್ಟೂಡೆಂಟ್ ಇರ್ತಾನೆ, ಅವನು ಕ್ಲಾಸ್ ಪಾಸಾಗಿ ಹೋಗಿಬಿಡ್ತಾನೆ, ಇವರಿಂದ ಜಾಸ್ತಿ ಓದ್ತಾನೆ, ಅವನು ಹೆಡ್ಡಾಗಿಬಿಡ್ತಾನೆ. ಆಮೇಲೆ ಅತ್ಯೇತಿ ದಾಟಿಬಿಟ್ಟ, ಇವನು ನಾವು ದಾಟಿ ಹೋಗಿಬಿಟ್ಟ. ಆದರೆ ಇಲ್ಲಿ ದೇವರನ್ನ ಎಲ್ಲರೂ ದಾಟಿಬಿಡ್ತಾರೆ ಅಂತ ಕೇಳಿದರೆ, ನಾತ್ಯೇತಿ ಕಶ್ಚನ, ಯಾರು ದೇವರನ್ನು ಮೀರಲಿಕ್ಕಾಗೋದೇ ಇಲ್ಲ. ಅದು ಹೇಳಲಿಲ್ಲ, ಕೋಟಿ ಕೋಟಿ ಇರುವೆಗಳು ಸೇರಿದರೂ ಕೂಡ ಒಂದು ಆನೆ ಆಗೋದಿಲ್ಲ. ಆನೆ ಆಗುತ್ತಾ? ತಮಾಷೆ ಹೇಳ್ತಾ, 18ನೇ ತಾರೀಕು ಪೇಪರ್ ತೊಗೊಂಬ ಅಂದ, ಸಿಗಿ 9ನೇ ತಾರೀಕು 2 ತಂದ. 18ನೇ ತಾರೀಕಿಂದ ಆಗುತ್ತಾ ಅದು? 9ನೇ ತಾರೀಕು 2 ಆಗುತ್ತೋ, 18ನೇ ತಾರೀಕು ಪೇಪರ್ ಆಗೋದಿಲ್ಲ. ಅದೇ ರೀತಿ ಎಷ್ಟು ದೇವರು ಸೇರಿದರೂ ಕೂಡ ದೇವರನ್ನು ಮೀರ್ಸೋಕ್ಕೆ ಸಾಧ್ಯ ಇಲ್ಲ. ಅದರೆಲ್ಲ ಏನು ಮಾಡ್ತಾರೆ, ತುಂಬ ದಿನ ಸೇರಿಬಿಟ್ರೆ ಒಳಗಾಗಿಬಿಟ್ರೆ, ಸ್ಟ್ರೈಕ್ ಮಾಡಿ ಓಡಿಸಿಬಿಟ್ರೆ ಅಂತ ಕೇಳಿದರೆ ಸಾಧ್ಯ ಇಲ್ಲ. ಜೀವ ಜೀವನೇ ದೇವರು, ದೇವರೇನೆ. ಏನು ಅಶ್ವತ್ಥ ಥ ಶ್ವಾತ್ಥ ಅಶ್ವತ್ಥ, ಥ ಅಂದರೆ ಇರೋದು, ಶ್ವ ಅಂದರೆ ನಾಳೆ, ಶ್ವತ್ಥ ಅಂದರೆ ನಾಳೆ ಇರೋದು, ಅಶ್ವತ್ಥ ಅಂದರೆ ನಾಳೆ ಇಲ್ಲದೆ ಇರೋದು. ಜಗತ್ತೆಲ್ಲ ಏನಿದು ಅಶ್ವತ್ಥ, ನಾಳೆ ಈ ರೀತಿ ಇರೋದಿಲ್ಲ, ಚೇಂಜ್ ಆಗುತ್ತೆ, ಎವರ್ ಚೇಂಜಿಂಗ್ ಅಂತ ಅರ್ಥ. ದೇವರು ಶ್ವತ್ಥ, ಎಂದೂ ಚೇಂಜ್ ಆಗೋದಿಲ್ಲ, ಶಾಶ್ವತಃ. ದೇವರು ಶಾಶ್ವತ ಪರಮಾತ್ಮ, ಶಾಶ್ವತರಾದ ಜೀವ ಜಗತ್ತೆಲ್ಲ ಏನದು ಅಶಾಶ್ವತ, ಅಶ್ವತ್ಥ ಅಂತ ಕರೆದು ಅದಕ್ಕೇನೆ. ಮತ್ತು ಅಶ್ವತ್ ಚಂಚಲತ್ವ ಏನಷ್ಟು ಇನ್ನೊಂದು ಅರ್ಥ ಬರೀತಾರೆ. ಕುದುರೆ ಯಾವಾಗಲೂ ನಾಲ್ಕನ ಮೇಲೆ ನಿಲ್ಲೋದಿಲ್ಲ, ಅದು ಏನು ಮುಂದಕ್ಕೆ ಹೋಗೋ ರೀತಿ ನಿಂತಿರುತ್ತೆ ಯಾವಾಗಲೂ ಕೂಡ, ಅದು ಚಂಚಲ ಅನ್ಸುತ್ತೆ. ಅದು ಕುದುರೆನ ಯಾರು ಸ್ಟ್ರೇಟಾಗಿ ನಿಲ್ದಾಗ ಚಿತ್ರ ತೆಗೆದುಬಿಟ್ರೆ ಅವ್ರ ಕುದುರೆ ನೋಡೇ ಇಲ್ಲ ಅಂತ ಅರ್ಥ, ಗೊತ್ತಾಯ್ತಾ? ಮೀನಿಗೆ ಕೈಕಾಲೆಲ್ಲ ಬರೋದು, ನಾಲ್ಕು ಕಾಲು ಬರೆದ್ರೆ ಹೇಗಾಗ್ತದೆ? ಮೀನಿನ ಚಿತ್ರ ಅಲ್ಲ ಅದು. ಹಸುವಿಗೆ ಬಾಲ ಇಟ್ಟರೆ, ಬಾಲ ತೆಗೆದುಬಿಟ್ಟು ಇಟ್ಟರೆ ಹೇಗೋ ಹಾಗೆ, ಆ ಲಕ್ಷಣ ಇದೆ. ಕುದುರೆ ಅಂದರೆ ಅಶ್ವವತ್ತು ತಿಷ್ಟತಿ, ಜಗತ್ತು ಯಾವಾಗಲೂ ಚಂಚಲ, ಎವರ್ ಚೇಂಜಿಂಗ್, ಮನೆ ಚೇಂಜ್ ಆಗ್ತಾನೆ ಇರುತ್ತೆ. ಯಾರ್ದಾರು ಮನೆಗೆ ಹೋಗಿಬೇಕಾದ್ರೆ ಲಾಸ್ಟ್ ಹೋದಾಗ ಎರಡು ಬಾಡಿ ಈ ಟೇಬಲ್ ಆ ಕಡೆ ಎರಡು ಹಾಕಿರ್ತಾರೆ ಒಂಚೂರು, ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಅದೇ ರೀತಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಶ್ವತ್ಥ ಅಶ್ವತ್ಥ, ದೇವ್ರು ಮಾತ್ರ ಒಂದೇ ರೀತಿ ಇರ್ತಾನೆ. ಆಕಾಶ ತಗೊಳ್ಳಿ, ಆಕಾಶ ಚೇಂಜ್ ಆಗುತ್ತಾ? ಬೆಂಗಳೂರು ಎಷ್ಟು ಚೇಂಜ್ ಆಗಿದೆ ಅಂತಾರೆ, ಆಕಾಶ ಚೇಂಜ್ ಆಗಿದೆ ಯಾರು ಅಂತಾರೆ ಅನ್ನೋದೇ ಇಲ್ಲ. ಅದು ಜಗತ್ತನ್ನು ನೋಡ್ತಾ ಹೋದರೆ ಭಗವದ್ಗೀತೆ ಅರ್ಥ ಆಗ್ತದೆ, ಜಗತ್ತೆಲ್ಲ ಅಶ್ವತ್ಥ ಅಶ್ವತ್ಥ. ಅದಕ್ಕೇ ಎವರ್ ಚೇಂಜಿಂಗ್ ವರ್ಲ್ಡ್, ನೆವರ್ ಚೇಂಜಿಂಗ್ ಗಾಡ್, ಅದು ಇಂಪಾರ್ಟೆಂಟ್. ದೇವ್ರ ನ್ಯಾತಿ ಕಡಿಬೇಕು ಅಂದರೆ ಒಂದೇ ರೀತಿ ಇರೋರು. ಯಾವಾಗಲೂ ಕೂಡ ನಾವು ಮನೆ ಮುಂದೆ ಬಂಗಾರ ಬಂದು ಯಾರೂ ತೊಗೊಳೋದಿಲ್ಲ, ತಳ್ಳದ ಗಾಡಿ ಇರ್ತಾರೆ ಬಂಗಾರ ಯಾರೂ ತೊಗೊಳ್ಳಿ, ಎತ್ತಕ್ಕೆ? ಅವ್ರು ಹೋಗ್ಬಿಟ್ರೆ ಅಡ್ರೆಸ್ ಇಲ್ಲದಾಗ ಹೋಗ್ಬಿಡ್ತಾರೆ ಆ ಕಡೆ. ಆಮೇಲೆ ಯಾಕೆ ಅಲ್ಲಿ ತೊಗೊಬರ್ತೇವೆ? ಅಕೌಂಟಬಿಲಿಟಿ ಇದೆ, ಆನ್ಸರಬಲ್ ಅವರು. ಅದಕ್ಕೋಸ್ಕರ ದೇವರು ನಿತ್ಯನಾದ್ದರಿಂದ ಈ ಪಾಪ ಹೆಣ್ಮಕ್ಳು ಒಂದು ಫೈಂಡೇ ಓಡೋಗ್ಬಿಡ್ತಾರೆ. ಆ ರೀತಿ ಇವರು ದೇವರು ಎಲ್ಲ ಕಡೆ ಇರ್ತಾನೆ, ಆದ್ದರಿಂದ ಯೋಚನೆ ಇಲ್ಲ. ಯಾವಾಗಲೂ ಪರಮನ ಗ್ಯಾರಂಟಿ ನೋಡ್ಕೊಂಡು ಮನುಷ್ಯ ಇನ್ವೆಸ್ಟ್ ಮಾಡ್ತಾನೆ. ದೇವರು ನಿತ್ಯನಾದ್ದರಿಂದ ಅವನು ಇನ್ವೆಸ್ಟ್ ಮಾಡಿದರೆ ಯಾವ ನಮ್ಮ ರಿಸ್ಕ್ ಇಲ್ಲ, ಬೇರೆ ಕಡೆ ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಅದಕ್ಕೆ ಕೃಷ್ಣಾರ್ಪಣ ವಸ್ತು ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಅವನು ಶ್ವತ್ಥ. ಅವನು ನಾವೆಲ್ಲ ಅಶ್ವತ್ಥರು, ಇನ್ನು ಬಸ್ಸಲ್ಲಿ ಇಳಿದು ಹೋಗ್ತಿರ್ತಾರಲ್ಲ, ಲಗೇಜ್ ನೋಡ್ಕೊಳಕ್ಕೆ ಹೇಳ್ತಾರೆ, ಎಲ್ಇಡಿ ತಿರುಗಿ ಕೇಳ್ತಾರೆ ಫಸ್ಟ್ ಅವ್ರನ್ನ. ಇವರಿಂತ ಬದಲಾಡಿ ಯಾರು ಒಪ್ಸೋದಿಲ್ಲ, ಇನ್ನು ಮುಂದೆ ಹೋಗೋರಿಗೆ ಒಪ್ಪಿಸ್ತಾರೆ. ಯಾತಕ್ಕೆ ಅಂದರೆ ಇವ್ರಿಗೆ ಕೊಟ್ಟರೆ ಸೇಫ್ ನಮ್ಗೆ. ಇದು ಈ ಕಾನ್ಸೆಪ್ಟ್ ಇಟ್ಕೊಂಡೇ ಬಂದಿರೋದು. ಬಸ್ ಮೇಲೆ ಕೂತಾಗ ಲಗೇಜ್ ಯಾರಿಗೆ ಒಪ್ಸೋಗುತ್ತೆ ಯೋಚನೆ ಮಾಡ್ತಿರಲ್ಲ, ಮತ್ತು ಎಲ್ಲ ಯಾರಿಗೆ ಒಪ್ಸೋಗುತ್ತೆ ಯಾಕೆ ಯೋಚನೆ ಮಾಡೋದಿಲ್ಲ ಹಾಗಿದ್ರೆ? ಹೌದಲ್ಲ, ಎಲ್ಲ ಯಾರಿಗೆ ಒಪ್ಸ್ಬೇಕಾಗಿದ್ರೆ? ಎಂದೂ ಯಾರು ಮಿಸ್ ಆಗೋದಿಲ್ಲ, ಎಂದು ನಾನು ಅವೈಲೇಬಲ್ ತಾವು ಕೆಲವರು ತಾನು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಆ ಕಡೆ ಬ್ರಾಂಚ್ ಎಲ್ಲರೂ ಅಲ್ಲಿ ಇನ್ವೆಸ್ಟ್ ಮಾಡೋದು, ಒಂದೇ ಒಂದು ಬ್ರಾಂಚ್ ಇರೋದು. ಅದು ಎಲ್ಲ ಕಡೆ ಬ್ರಾಂಚ್ ಇದ್ಬಿಟ್ರೆ ಏನು ಮಾಡ್ತಾರೆ? ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಬೋದು. ದೇವ್ರು ಎಲ್ಲ ಕಡೆ ಇದ್ದಾರೆ, ಸರ್ವತ್ರ ವ್ಯಾಪ್ತನಾದ್ರಿಂದ ಎಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಅರ್ಥ ಮಾಡ್ಕೋತಾ ಹೊರಟ್ರೆ, 1000 ನಾಮ ಯಾತಕ್ಕೆ ಕೊಟ್ಟರು ದೇವರಿಗೆ? ಯಾವ ನಾಮ ಅಂದರೂ ದೇವ್ರಿಗೆ ರೀಚ್ ಆಗ್ಬೇಕು. ತುಂಬ ನಂಬರ್ ಕೊಟ್ಟಾಗ ಏನಾಗುತ್ತೆ? ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಒಂದೇ ನಂಬರ್ ಇದ್ದರೆ ಅದು ಎಂಗೇಜ್ ಔಟ್ ಆಫ್ ಆರ್ಡರ್ ಮುದೋಯ್ತು, ತುಂಬ ಇದ್ದ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತಾನೆ. ವಿಶ್ವಮಿಷ್ಟು ವಷಟ್ಕಾರ, ಇದೆಲ್ಲ ಅರ್ಥ ಮಾಡ್ಕೊಂಡಷ್ಟು ಕೂಡ ದೇವ್ರ ಮಹಿಮೆ ಅದು. ನಾ ಅತ್ಯೇತಿ, ಏತಿ ಅತ್ಯೇತಿ ನಾತ್ಯೇತಿ, ಆ ರೀತಿ ಬಿಡಿಸ್ಬೇಕು. ಏತಿ ಅಂದರೆ ಹೊಂತಾನೆ, ಆಮೇಲೆ ನಾ ಏತಿ ಅಂದರೆ ಹೊಂದೋದಿಲ್ಲ, ನಾತೇತಿ ಎಂದು ಯಾವ ಕಾಲಕ್ಕೂ ದಾಟಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅತಿ ಆಚಾರ ಅತಿಕ್ರಮಣ ಅದು ಹೇಗೋ ಅತ್ಯೇತಿ ಎಂಬ ಹಾಗೆ. ತದೇವ ಶುಕ್ರ ಯಾರು? ಯೇಷೋ ಅಶ್ವತ್ಥ ಸನಾತನ ಹೇಳಿಬಿಟ್ಟು ಯೇಷ ಅಶ್ವತ್ಥ ತದೇವ ಶುಕ್ರ. ಇದು ಅಶ್ವತ್ಥ, ಅದಿದೆಯಲ್ಲ ಇದು ಅಂದರೆ, ಅದು ಅಂದರೆ ಯಾವುದು? ಇದಲ್ಲದ್ದು. ಇದಲ್ಲದ್ದು ಯಾವುದು? ನ ಭಗವಂತ. ಗೊತ್ತಾಯ್ತಾ? ಏತ ಅವನಿದ್ದಾನಲ್ಲ ಅಂತೀವಲ್ಲ ಹಾಗೆ, ಹಿಂದಿನ ವಾಕ್ಯ ರೆಫರ್ ಮಾಡ್ತಾ ಇಲ್ಲ. ಇಲ್ಲಿ ಯೇಷಕ್ಕೆ ಅಪೋಸಿಟ್ ತತ್, ಇವನು ಅಪೋಸಿಟ್ ಅವನು. ಸೊ ಇದೆಲ್ಲ ಅಶ್ವತ್ಥ, ಅವನೊಬ್ಬನೇ ಅಶ್ವತ್ಥ. ತದೇವ ಶುಕ್ರ ಇಷ್ಟೊತ್ತು ಹೇಳಿದ್ವಲ್ಲ ಅದೇ ಪ್ರಣವನಿದ್ದ ಹಾಗೆ. ಅಥವಾ ತತ್ ಅನ್ನೋ ದೇವರ ಹೆಸರು. ತತ್ ಅಂತ ಯಾತಕ್ಕೆ? ತತ ತತ್ಸವಿತ್ರುವರೆಣ್ಯಂ. ತತ್ ಅಂದರೆ ವ್ಯಾಪ್ತ, ವ್ಯಾಪ್ತನಾಗಿದ್ದಾನಲ್ಲ ಅವನು ಮಾತ್ರ ಅವನು ಮಾತ್ರ ಶ್ವತ್ಥ, ಉಳಿದವರು ಯಾರೂ ಅಲ್ಲ. ತತ್ ಬ್ರಹ್ಮ ಅವನೇ ಬ್ರಹ್ಮ. ತತ್ ವ್ಯಾಪ್ತ ತತ್ ಬ್ರಹ್ಮ ತದೇವ ಅಮೃತ ಮುಚ್ಚತೆ ತತ್ ತದುಚ್ಯತೆ ಅಮೃತ ಮುಚ್ಚತೆ. ವ್ಯಾಪ್ತ ಅಂತ ಕರೀತಾರೆ, ಅಮೃತ ಅಂತಲೂ ಕರೀತಾರೆ. ತಸ್ಮಿನ್ ಲೋಕಾಸ್ಥಿತ ಸರ್ವೇ ತದು ನಾತ್ಯೇತಿ ಕಶ್ಚನ. ಏತದ್ವೈ ತತ್ ಸರ್ವೋಚ್ಚೋ ಭಗವಾನ್ ವಿಷ್ಣು ಮೂಲಂ ಭೂಮಿವ ದಶ್ಯತು ಜಗದಾಖ್ಯಶ್ಯ ವೃಕ್ಷಸ್ಯ ಶಾಖಾದೇವಾಸ್ತೋ ವಮಾಹ. ಪರಮಾತ್ಮ ಅಶ್ವತ್ಥದ ಮೂಲ ಇದ್ದಾಗೆ, ಒಂದು ವೃಕ್ಷ ಇದೆ ಅದರ ಮೂಲ. ಉಳಿದ ದೇವತೆಗಳಲ್ಲಿ ಹೇಗಿದ್ದಾರೆ? ಉಳಿದೆಲ್ಲ ಶಾಖೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲ ಬ್ರಾಂಚಸ್ ಅಷ್ಟೇ. ಊರ್ಧ್ವ ಮೂಲಂ ಅಧ ಶಾಖಂ, ಅಧ ಅಂದ್ರೇನು? ಕೆಳಗಿನವರು. ಕೆಳಗಿನವರು ಬ್ರಹ್ಮಾದಿ ದೇವತೆಗಳೆಲ್ಲ ಕಡಿಮೆ ಆದವರು. ವೃಕ್ಷ ಮೂಲಂ ರಮಾದೇವಿ ಸೋ ಅಶ್ವ ಆಶುಗತೇರ್ ಹರೇಹೆ. ವೃಕ್ಷ ಮೂಲಂ ರಮಾದೇವಿ, ವೃಕ್ಷಕ್ಕೆ ಮೂಲ ಯಾರು ಅಂದರೆ ಮಹಾಲಕ್ಷ್ಮಿ. ಸೋ ಅಶ್ವ ಆಶುಗತೇರ್ ಹರಿಹಿ, ಇನ್ನೊಂದು ಅರ್ಥ ಅಶ್ವ. ಅಶ್ವ ಶಬ್ದಕ್ಕೆ ಅರ್ಥ ಬಂದಾಗ ಆಶ್ವ ಆಶುಗತಿ. ಆಶುಗತಿ ಫಾಸ್ಟಾಗಿ ಹೋಗೋದ್ರೆ ತುರಗ, ತುರಂ ಗಚ್ಚತಿ ಇತಿ ತುರಗ. ತುರ ಅಂದರೆ ವೇಗ. ಆ ತುರ ಪಡಬೇಡ, ವೇಗ ಅವಸರ ಪಡಬೇಡ ಅಂತ, ಆ ತುರ ಪಡಬೇಡ ಅಂತ ಹೇಳಿದಲ್ಲ ಆ ಥರ. ತುರ ಅಂದರೆ ವೇಗ. ಅದೇ ರೀತಿ ತುರಗ ಅಶ್ವತ್ಥ, ತುರಂಗಮ ಅಶ್ವತ್ಥ. ಅದೇ ರೀತಿ ಅಶ್ವ ಆಶುಗತಿ ಅಶ್ವ. ಶ್ವ ಅಂದರೆ ಗತಿ, ಶ್ವ ಅಂದರೆ ಗತಿ. ಆದ್ದರಿಂದ ಅಶ್ವ ಬೇಗ ಫಾಸ್ಟಾಗಿ ಹೋದ್ರೆ ಅಶ್ವಕ್ಕೆ ಏನಂತ ಕರೀತಾರೆ? ಅಶ್ವ ಅಂತ ಕರೀತಾರೆ. ಫಾಸ್ಟ್ ಓವರ್ ಕುದುರೆ ಹತ್ತಾರೆ, ಲೋಡ್ ಹಾಕ್ಬೇಕಾದ್ರೆ ಆನೆಗೇನೆ ಹಾಕ್ತಾರೆ. ಫಾಸ್ಟ್ ಓವರ್ ಆನೆ ಹತ್ಬಿಟ್ರೆ ಫಾಸ್ಟಾಗಿ ಗೋವಿಂದ. ಆನೆ ಮಂದಗಮನ ಆದ್ರದ್ದು, ಆನೆ ಮಂದಗಮನ. ಕುದುರೆ ಆದರೆ ಭಾರಿ ಫಾಸ್ಟ್. ಇವತ್ತು ಕಾರಲ್ಲಿ ಫಾಸ್ಟ್ ಹೋಗ್ಬೇಕು, ಕಾರಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೋಗ್ಬಿಟ್ರೆ ಫಾಸ್ಟಾಗಿ ಹೋಗ್ತೀರಿ ಅಂತೇಳಿ. ಟ್ರ್ಯಾಕ್ಟರ್ ಫಾಸ್ಟಾಗಲಿಕ್ಕೆ ಟ್ರ್ಯಾಕ್ಟರ್ ಉಪಯೋಗ ಇಲ್ಲ. ಅದಕ್ಕಾಗಿ ಅಶ್ವ ಅಂತ ಪದ ಆಗಿದೆ. ಪರಮಾತ್ಮ ಎಲ್ಲ ಪ್ರಾಣಿ ಸೃಷ್ಟಿ ಮಾಡಬೇಕಾದ್ರೂ ಕೂಡ ವೆಹಿಕಲ್ ಕಾನ್ಸೆಪ್ಟ್ ನೋಡಬೇಕು. ಯಾವುದು ಫಾಸ್ಟು, ಫಾಸ್ಟರ್ ಯಾವುದು, ಫಾಸ್ಟೆಸ್ಟ್ ಯಾವುದು, ರಥಕ್ಕೆ ಕೊಡ್ಬೇಕಾದ್ರೆ ಯಾವುದು ಹತ್ತು ಬಿಡಬೇಕು. ಆನೆ ರಥ ಹಚ್ಚಿದ ಗತಿ ಏನಾಗ್ತದೆ? ರಥಕ್ಕೆ ಆನೆ ಹೊಡ್ಬಿಟ್ರೆ ಅದು ಸ್ಲೋ ಇದು ಸ್ಲೋ ನಿಂತು ಹೋಗ್ಬಿಡ್ತಾರೆ. ಆದ್ದರಿಂದ ಪ್ರತಿಯೊಂದು ಸೃಷ್ಟಿ ಮಾಡಬೇಕು ವೆಹಿಕಲ್ ಕಾನ್ಸೆಪ್ಟ್ ನಮಗೆ ಗೊತ್ತು. ಅವೆಲ್ಲ ವೆಹಿಕಲ್ಗಳೇ, ನ್ಯಾಚುರಲ್ ವೆಹಿಕಲ್ಸ್ ಅವು. ದೇವರು ಅದೆಲ್ಲ ಸೃಷ್ಟಿ ಮಾಡಿದ್ದಾನೆ. ಕುದುರೆಯ ವೈಶಿಷ್ಟ್ಯ ಅಂದರೆ ಆಶುಗತಿ ಹೊಂದಿದೆ. ತದ್ವ್ಯಾಪ್ತತ್ವಾತ್ ತದನ್ನತ್ವಾತ್ ಅಶ್ವತ್ಥೋಯಂ ಪ್ರಕೀರ್ತಿತ. ಅದರಿಂದ ವ್ಯಾಪ್ತನಾಗಿರೋದ್ರಿಂದ ಅಶ್ವತ್ಥ ಅಂತ ಕರೀತಾರೆ. ಅಶ್ವೇನ ತತಂ, ದೇವರಿಗೆ ಅಶ್ವ ಅಂತ ಹೆಸರು. ಈಗ ದೇವರಿಗೆ ಅಶ್ವ, ಜಗತ್ಯಾತಕ್ಕೆ ಅಶ್ವತ್ಥ ಅಂದರೆ ಅಶ್ವೇನ ತತಂ ಅಶ್ವತ್ಥಂ, ದೇವರಿಂದ ವ್ಯಾಪ್ತ. ಈಶಾವಾಸ್ಯಮಿದಂ ಸರ್ವಂ. ಇದು ಮೂರನೇ ಅರ್ಥ. ಹೊಸ ಅನೇಕ ಅರ್ಥ ಹೇಳ್ತಾರೆ. ಗೀತಾಭಾಷ್ಯದಲ್ಲಿ ಒಂದರ್ಥ, ಗೀತಾತ ಇನ್ನೊಂದು ಅರ್ಥ, ಇಲ್ಲಿ ಇದಕ್ಕಿಂತ ಎರಡು ಅರ್ಥ. ಇದನ್ನಲ್ಲಿ ಯಾರು ಸೇರಿಸ್ಕೊಳ್ಳೋದೇ ಇಲ್ಲ. ಗೀತಾಭಾಷ್ಯ ಹೇಳಬೇಕಾದ್ರೆ ಸೇರಿಸ್ಕೊಳ್ಳೋದೇ ಇಲ್ಲ, ಅದರಿಂದ ಎಷ್ಟೋ ಅರ್ಥ ಮಿಸ್ ಆಗಿಬಿಡ್ತಾರೆ. ಅಲ್ಲಿ ಇಲ್ಲಿ ಸೇರಿಸ್ಬೇಕು, ಅಲ್ಲಿ ಸೇರಿಸ್ಬೇಕು. ಆಶುಗತೇರ್ ಹರಿ ತದ್ವ್ಯಾಪ್ತತ್ವ ತದನ್ನತ್ವ ಅಶ್ವತ್ಥೋಯಂ, ಇನ್ನೊಂದು ಅರ್ಥ. ಅಶ್ವ ಥ ಅಂದ್ರೆ ಅನ್ನ, ಹಿಂದೆ ಹೇಳಿದ್ರಲ್ಲ ಅತಿಥಿ ಅಂತ ಹೇಳಬೇಕಾದ್ರೆ ಥ ಅಂದ್ರೆ ಅನ್ನ. ಪರಮಾತ್ಮ ಅಶ್ವ, ಅದೆಲ್ಲ ಈ ಜಗತ್ತಲ್ಲ ಅವನಿಗೆ ಅನ್ನ. ಅದಕ್ಕೆ ಅಶ್ವತ್ಥ ದೇವರಿಗೆ ಕರೀತಾರೆ. ಅತ್ತ ಚರಾಚರ ಗ್ರಹಣ ಅದಿತಿಹಿ ಅಂತ ಇನ್ನೊಂದು ಅರ್ಥ. ಸೊ ನಾಲ್ಕನೇ ಅರ್ಥ ಐತಿ. ಒಂದೇ ಅಶ್ವಕ್ಕೆ ಎಷ್ಟು ಅರ್ಥ ಹೇಳ್ತಿದ್ದಾರೆ ಆಚಾರ್ಯರು. ತದ್ವ್ಯಾಪ್ತತ್ವ ತದನ್ನತ್ವ ಅಶ್ವತ್ಥೋಯಂ ಪ್ರಕೀರ್ತಿತ ಪ್ರವಾಹತಸ್ತ್ವನಾದಿಶ್ಚ ಮುಖ್ಯತಸ್ತ್ವಮೃತೋ ಹರಿಹಿ. ಪ್ರವಾಹತ ಅನಾದಿ ಉಳಿದಿದ್ದು, ದೇವರು ಮಾತ್ರ ಮುಖ್ಯತ ಅನಾದಿ. ದೇವರು ಮುಖ್ಯತ ಅನಾದಿ, ಆಕಾಶ ಮುಖ್ಯತ ಅನಾದಿ. ಈ ಗಂಗಾ ಪ್ರವಾಹ ಪ್ರವಾಹತ ಅನಾದಿ, ಅದೇ ಪ್ರವಾಹದಲ್ಲಿ ಮುಳುಗೋದಿಲ್ಲ ನಾವು. ಮುಳುಗಾಕಿ ಎದ್ದ ಇಲ್ಲಿ ಬೇರೆ ನೀರು ಬಂದಿದೆ, ಈಗಾಗಲೇ ಮತ್ತೆ ಮುಳುಗಿದೆ, ಇನ್ನೊಂದು ನೀರು ಮತ್ತೆ ಬಂದಿದೆ ಈಗಾಗಲೇ. ಅದು ಪ್ರವಾಹತ ಅನಾದಿ, ದೇವ್ರ ಹಾಗಲ್ಲ, ಸ್ವರೂಪತ ಅನಾದಿ, ಸರ್ವತ್ರ ಅನಾದಿ. ಪ್ರವಾಹತ ಸ್ವನಾದಿಶ್ಚ ಮುಖ್ಯತ ಸ್ವಮೃತೋ ಹರಿಹಿ ಮುಖ್ಯಾಮೃತ ಸೈವೈಕೋ ಜಗನ್ನಿತ್ಯಂ ಪ್ರವಾಹತಃ. ಈಶಾವಾಸ್ತೆಯಲ್ಲಿ ಹೇಳಿದರು ಮುಖ್ಯಾಮೃತ ಸ್ವಯಂ ರಾಮ ಅಂತ ಅಲ್ಲಿ ಹೇಳಿದರು. ಮುಖ್ಯಾಮೃತ ಏವ ಏಕ ಸಯೇವ ಏಕ ಜಗನ್ನಿತ್ಯಂ ಪ್ರವಾಹತಃ. ಮುಖ್ಯಾಮೃತ ಅಂತ ಇಲ್ಲಿ ಕರೆದ್ರು, ಪರಾಮೃತ ಅಂತ ಅಲ್ಲಿ ಕರೆದ್ರು. ಕರತರ ಋಷಿಚರ ದಹನ ಪರಾಮೃತ ರಘುವರ ಮಾನದ ಭವಮ ಶರಣಂ ಅಂಥೇಳಿ ದ್ವಾದಶೋತ್ರ ಹೇಳ್ತಾರೆ. ಅಮೃತ ಪರಾಮೃತ, ಮೃತ ಅಮೃತ ಪರಾಮೃತ. ಜಗನ್ನಿತ್ಯಂ ಪ್ರವಾಹತಃ, ಜಗತ್ತು ಪ್ರವಾಹತಃ ನಿತ್ಯ. ಸತ್ಯ ಅನಾದಿ ನಿತ್ಯ, ಅದು ಸರಿ. ಆದರೆ ಪ್ರವಾಹತ ನಿತ್ಯತ್ವ ಜಗತ್ತಿಗಿದೆ. ಹಾಂ. ಏನ ವ್ಯಾಸತೀರ್ಥ ಏನ್ ಬರೀತಾರೆ? ಸೋ ಅಶ್ವ, ದೇವರಿಗೆ ಅಶ್ವ ಅಂತ ಹೆಸರಿದೆ. ಅಶ್ವಿಂತಿ ಬಂದ್ಲೇ ಅರ್ಥ ಏನು? ಅಶ್ವಿನ್ ತಿಷ್ಟತೀತಿ ಅಶ್ವತ್ಥ, ಗೊತ್ತಾಯ್ತಾ? ಅದೇ ಹೇಳಿದ್ದು ಅಶ್ವೇ ತಿಷ್ಟತೀತಿ ಅಶ್ವತ್ಥ, ಅಶ್ವಿನ್ ಸಪ್ತಮಿ, ದೇವರೊಳಗಿರೋದ್ರಿಂದಾಗಿ ಅಶ್ವತ್ಥ ಅಂತ ಕರೆದಿದ್ದಾರೆ. ಅಶ್ವಶ್ಯಥಂ ಅನ್ನಂ ಅಶ್ವತ್ಥ ಇತಿ ಅರ್ಥದ್ವಯಂ ಅಭಿಪ್ರೇತ್ಯ ಉಕ್ತಂ. ಎರಡು ಅರ್ಥ ಇಟ್ಕೊಂಡಿದ್ದಾರೆ. ಒಂದರ್ಥ ಅಶ್ವದೊಳಗೆ, ಅಶ್ವ ಆದರೆ ಜಗತ್ತು ಅದರೊಳಗಿದ್ದಾರೆ. ಇನ್ನೊಂದರ್ಥ ಅಶ್ವವೇ ಇವನಿಗೆ ಅನ್ನ ಆಗಿದೆ, ಜಗತ್ತೇ ಇವನಿಗೆ ಅನ್ನ ಆಗಿದೆ, ಅದಕ್ಕೋಸ್ಕರ ಅಶ್ವತ್ಥ ಅಂತ ಕರೆಯುತ್ತೆ. ದ್ವಿತೀಯೋರ್ಥ ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಇದೇನು ಕೊನೆಯ ಬಲ್ಲಿ, ಈಗ ಇದು ಮುಗಿದ್ರೆ ಇದು ಉಪನಿಷತ್ತೆ ಮುಗಿದಾಗಲೇ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಸ್ಯಾಶೇಷ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉದ್ಯಂತಿ ಯಂ ಸೂರಯಃ.